ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணாதேவ நிதஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசார்ணசே உத்துங்கவாத்தரங்காய மத்வதுக்தார்த்தயே நம. குருமகில குணஜம் சத்குண சத்குணைகாதிவாசம் சமதபரிநிஷ்டம் சத்வநிஷ்டம் பரிஷ்டம் சகலசுதனசிஷ்டம் நித்யநிர்தூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச விததாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ब्रह्मचर्य हरि प्रीति सुविद्या वादशारिनः इष्टदान कष्टहर्त्रोन्नः विद्यामान्यान् मुनीन् नमः. वाजराज पदद्वन्द्व वारजा सप्तमानसान् विश्वप्रिय गुरुन् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थ प्रसादतः. सर्वे कामा भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्दे केवेष्टदम् அஜானதிமிரேதம் புதிசம்பிரதாயகம் விஜயான விமலம் சாந்தம் விஜயாட்சகுரும் பஜே ஸ்ரீகுருப்போ நம. ஹரி ஓம். ஹுதய கமலதல்லி எட்டு திக்கினலிருத்தக்கந்த பகவத் ரூபவன்ன சிந்தனை மாடுவோம் ஹெடத்தா இருந்தாரி. ಪ್ರಣವ ನಾರಾಯಣ ಹರಿ ವಾಸುದೇವ ಇದೆಯಲ್ಲ ಅಜಾಣಿಮ ಯತ್ನ
ಗರುಡ ದೇವ
ಅಲ್ಲಿ ಮುಂದಾಗಬೇಕಾ? ಅದರಲ್ಲಿ ಇನ್ನ ಮುಂದಾಗಿಲ್ಲ. ಕುಜನಹರ ಯೋಗೇಶ್ವರ ಪ್ರಶ್ನಿಗರ್ಭ ಪರಮ ಪುರುಷ ಗೋವಿಂದ ವೆಂಕಟೇಶ. ಅಂದ್ರೆ ನಮ್ಮಲ್ಲಿರತಕ್ಕಂಥ ತತ್ವಾಭಿಮಾನಿಗಳಲ್ಲಿ ಎಲ್ಲಾ ಕಡೆ ವ್ಯಾಪಿಸಿರುವ ಭಗವಂತನ ರೂಪಗಳನ್ನೆಲ್ಲ ಪರಿಚಯ ಮಾಡಿ ಕೊಡ್ತಾ ಬರ್ತಾ ಇದ್ದಾರೆ. ಕುಜನಹರ ಭಗವಂತನ ಗುಣಚಿಂತನೆ. ನಮ್ಮೊಳಗಿರುವ ಸ್ವಾಮಿಯಲ್ಲಿ ನೀನು ಕುಜನಹರ, ಕುಜನರನ್ನು ನಾಶ ಮಾಡತಕ್ಕಂಥವ. ಕುಜನರು ಅಂದ್ರೆ ಯಾರು? ಕೆಟ್ಟವರು. ಕೆಟ್ಟವರು ಅಂದ್ರೆ ಎಲ್ಲಿರ್ತಾರೆ ಅಂದ್ರೆ ನಮಗೆ ಈ ಪ್ರಾರಬ್ಧ ಕರ್ಮವೇ ಹಿಂದಿನ ತೊಂದರೆ ಕೊಡುವಂತಹ ಪ್ರಬಲವಾದಂತಹ ಶಕ್ತಿ. ಅದರೊಳಗೆ ಭಗವಂತ ನಿಂತಿರ್ತಾನೆ. ಅದರಲ್ಲಿ ನಿಂತು ದುಷ್ಟರ ಮೂಲಕ ಕಾಟ ಕೊಡಿಸ್ತಾ ಇರುತ್ತಾನೆ. ದುಷ್ಟರಾದರೂ ಅಸ್ವತಂತ್ರರೇ, ಸ್ವತಂತ್ರರಲ್ಲ. ದುಷ್ಟರಾದರೂ ಕೂಡ ಅಸ್ವತಂತ್ರರೇ. ಅವರೊಳಗೆ ಭಗವಂತ ನಿಂತು ನಮ್ಮ ಕರ್ಮಾನುಸಾರ ನಮಗೆ ಕಾಟ ಕೊಡಿಸ್ತಾ ಇದ್ದಾನೆ. ಇದು ಸಿಸ್ಟಮ್. ಅಂತಹ ಕಾಲಕ್ಕೆ ದುಷ್ಟರೊಳಗೆ ನಿಂತು ಕರ್ಮ ಕೊಡಿಸುವ ಕಾಲಕ್ಕೆ ನಮ್ಮ ಪ್ರವರ್ತನೆ ಹೇಗೆ? ಸ್ವಾಮಿ ನೀ ಕೊಟ್ಟಿದ್ದೀನಿ ಸುಮ್ಮನೆ ಇರಬೇಕಾ? ಹೇಗಾಗಬೇಕು ಏನು ಅಂತ ಅಲ್ಲಿ ಪ್ರಶ್ನೆ ಬಂದಾಗ ಭಗವಂತ ಶಾಸ್ತ್ರದಲ್ಲಿ ತಿಳಿಸಿಕೊಡತಾ ಇದ್ದಾನೆ. ಅಯ್ಯ, ನಿನ್ನ ಕರ್ಮಾನುಸಾರ ಅಲ್ಲಿ ಕಾಟ ಕೊಡಿಸ್ತಾ ಇರ್ತಾನೆ, ಎಲ್ಲದ ಅಂತ ಬರಲ್ಲ ಅಲ್ಲಿ. ಭಗವಂತ ನಿನ್ನಿಂದ ಅವರ ಬಗ್ಗೆ ಸರಿಯಾದ ಪ್ರತೀಕಾರ ಮಾಡಿಸಿಯೇ ಮಾಡಿಸ್ತಾನೆ. ಯಾರ್ಯಾರಿಗೆ ಹೇಗೆ ಉತ್ತರ ಕೊಡಬೇಕು ಕೊಡಿಸ್ತಾನೆ. ಅಲ್ಲಿಂದ ನಿನಗೆ ಬರಬೇಕಾದ ಕಾಟ ಕೊಡಿಸಿದ ಅದು ಮುಗೀತಲ್ಲಿ, ಅದು ಉಣತಾ ಇದ್ದೇವೆ. ಆದರೆ ಅಲ್ಲಿಗೆ ಟ್ರೀಟ್ಮೆಂಟ್ ಏನು ಕೊಡಬೇಕು? ಅದು ದೇವರು ಕೊಡ್ತಾರಾ? ಅಲ್ಲಿ ದೇವರು ಸಾಕ್ಷಾತ್ ಆಗಿ ಬಂದೇ ಕೊಡಲ್ಲ, ನಿಮ್ಮ ಮೂಲಕ ಕೊಡಿಸ್ತಾನೆ. ಅದಕ್ಕೆ ದೇವರು ಚಿಂತನೆ ಮಾಡಬೇಕಂತೆ. ಕುಜನ ಹರ ಅಂತ ಚಿಂತನೆ ಮಾಡಿದರೆ ನಮ್ಮ ಮೂಲಕ ದುಷ್ಟರಿಗೆ ಯಾವ ರೀತಿ ಪ್ರವೃತ್ತಿ ತೋರಬೇಕೋ ದೇವರು ನಮ್ಮಿಂದ ತೋರಿಸ್ತಾನೆ ಅಷ್ಟೇ, ಇನ್ನೇನಿಲ್ಲ. ಕುಜನ ಹರ ಅಂತ ಚಿಂತನೆ ಮಾಡಿದ್ರು ಅಷ್ಟೇ ಅಲ್ಲ, ಇನ್ನ ಒಳಗೆ ಯಾರು ತತ್ವಾಭಿಮಾನಿ ದೈತ್ಯರಿರ್ತಾರೆ ಅವರ ಕಾಟವೇ ನಮಗೆ ಬಹಳ ಜಾಸ್ತಿ, ಬಹಳ ಜಾಸ್ತಿ. ಒಂದು ಹೊರಗೆ ಏನು ಕಾಣಲ್ಲ, ಇದು ನಮಗೆ ಇದ್ಯಾವುದು ಹೊರಗೆ ಕಾಣಲ್ಲ. ಅವ್ರು ಹೊಡಿತಾರೆ, ಇದ್ರು ಹೊಡಿತಾರೆ ಅಂತ ಹೇಳ್ಕೊಳ್ಳಿಕ್ಕೆ ಏನು ಆಗಲ್ಲ. ಒಳಗೇ ಇದ್ದು ಹೇಗೆ ಬೇರೆ ಹೇಳಲಿಕ್ಕಿಲ್ಲ, ಕೂತೆ ಇರಬೇಕು, ಕಡೆಗೆ ಪಿನ್ನಿಟ್ಟಿದ್ದಾರೆ, ಸೂಜಿ ಎಲ್ಲ ಇಟ್ಟಿದ್ದಾರೆ, ಸೀಟ್ ಒಳಗೆ ಇಟ್ಟಿದ್ದಾರೆ, ಇನ್ಬಿಟ್ ಅಲ್ಲಿ ಕೂಡಿಸಿಟ್ಟಿದ್ದಾರೆ, ಹೇಳಲಿಕ್ಕಿಲ್ಲ, ಬಹಳ ಎಲ್ಲ ಸಂಭ್ರಮ ನಡೀತಾ ಇದೆ, ಕೊಡಿ ಕೊಡಿ ಅಂತ ಹೇಳ್ತಾರೆ. ಹೇಳಿಕೋರು ಎಲ್ಲ ಕೊಡಿಸ್ತಾರೆ. ನಾವು ಅವ್ರದ್ದು ಆ ಉದ್ದೇಶ ಏನು, ನಾವೆಲ್ಲ ಎಲ್ಲಿದ್ದು ಹೋಗ್ತೀವೋ ಅಂತ ಬಲವಂತ ಕೊಡಿಸ್ತಾರೆ. ನಮ್ ದುಃಖ ಬೇರೆ ಹೇಳ್ಕೊಳ್ಲಿಕ್ಕಿಲ್ಲ ಅಲ್ವಾ. ಹಾಗಿರುತ್ತೆ ಇವರ ಕಾಟ. ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ಸಂಶಯ ಕೊಡ್ತಾರೆ. ದೇವರ ಮೇಲೆ ಸಂಶಯ, ಗುರುಗಳ ಮೇಲೆ ಸಂಶಯ, ನಮ್ಮ ಮೇಲೆ ನಮ್ಗೆ ಸಂಶಯ, 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 ಸಂಶಯ. ನಿಶ್ಚಯ ಜ್ಞಾನ ಕೊಡೋದೇ ಇಲ್ಲ. ಇನ್ನು ಸಾಧನೆ ಮಾಡ್ಲಿಕ್ಕೆ ಹೋದ್ರೆ ನಾನಾ ರೀತಿ ತೊಂದರೆ 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 ಕೊಡ್ತಾ ಇರ್ತಾರೆ. ಇವರ ಕಾಟ ಎಲ್ಲ ಹೋಗಿಬಿಟ್ರೆ ಪ್ರಶಾಂತವಾಗಿರ್ಬೋದು. ಹೌದಾ? ಅವಾಗ ದೇವರನ್ನ ಕುಜನಹರ ಅಂತ ಚಿಂತನೆ ಮಾಡಬೇಕಂತ. ದೊಡ್ಡದು ಸುಮ್ಮನೆ ಅಲ್ಲ, ಬರೀ ಬಾಯಿ ಮಾತಲ್ಲ. ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ, ಅದು ಹಾಕೊಳ್ತಾ ಇಲ್ಲ. ಅವರು ಹೇಗಿದ್ವಿ ಅಂದ್ರೆ ಡಾಕ್ಟರ್ನ ಬೈತಾ ಇರ್ತೀವಿ. ನಾನು ರೋಗವೇ ವಾಸ ಆಗಿಲ್ಲ, ಟ್ಯಾಬ್ಲೆಟ್ ಹಾಕೊಳ್ಳೋದೇ ಇಲ್ಲ. ದೇವರು ಟ್ಯಾಬ್ಲೆಟ್ ಕೊಡ್ತಾನೆ, ಆ ಟ್ಯಾಬ್ಲೆಟ್ ಹಾಕೊಂತೀವಾ? ಹಾಕೊಂಬಲ್ಲ. ಕೇಳ್ತೀವಿ, ಸೈಲೆಂಟ್ ಗಂಭೀರವಾಗಿ ಹೋಗ್ತಾ ಇರ್ತೀವಿ. ಟ್ಯಾಬ್ಲೆಟ್ ತಗೊಂಡು ಗಂಭೀರವಾಗಿ ಹೋಗಿ ಬಾಕ್ಸ್ ಅಲ್ಲಿ ಇಟ್ಟು ಸುಮ್ಮನೆ ಮಲ್ಕೊಂಡು ಮತ್ತೆ ಡಾಕ್ಟರ್ ಹತ್ರ ಬಂದ್ರೆ ಏನ್ ಮಾಡ್ತಾನಾತ? ಏನು ಮಾಡ್ಲಿಕ್ಕಿಲ್ಲ, ತಗೊಳ್ಳಯ್ಯ ಅಂತ ಹೇಳ್ತಾನೆ. ಇವೆಲ್ಲ ಚೂಯಿಂಗ್ ಟ್ಯಾಬ್ಲೆಟ್ಸ್. ಒಂದ್ಸಲ ನುಂಗಿ ಕೊಡೋದಲ್ಲ, ಕೆಲವು ಬೆಳಿಗ್ಗೆ ಒಂದು ನುಂಗ್ಬಿಟ್ರೆ ಸಾಕು, ರಾತ್ರಿವರೆಗೆ ಕೆಲಸ ಇಲ್ಲ, ಮತ್ತೆ ರಾತ್ರಿ ನುಂಗ್ಬೇಕು. ಇದು ಹಾಗಲ್ಲ, ಚೂಯಿಂಗ್ ಯಾವಾಗ ಪ್ರಸ್ಥಾನ ಇರಬೇಕು. ಕುಜನಹರ ಕುಜನಹರ ಕುಜನಹರ. ಹೌದು, ನಮಗೆಲ್ಲ ಒಂದ್ಸಲ ನುಂಗೋ ಟ್ಯಾಬ್ಲೆಟ್ ಅಭ್ಯಾಸ ಆಗಿದೆ. ಹೌದಲ್ವಾ? ಇನ್ನೊಂದು, ಕೆಲವು ಟ್ಯಾಬ್ಲೆಟ್ ಇರುತ್ತೆ ಒಳ್ಳೆ, ಅದಕ್ಕೆ ಫ್ಲೇವರ್ ಎಲ್ಲ ಹಾಕಿರ್ತಾರೆ, ಸಿಹಿ ಇರುತ್ತೆ, ಚಪ್ರಸ್ಕೃತ್ ಚೆನ್ನಾಗಿರುತ್ತೆ. ಇದು ಹಾಗಲ್ಲ, ಇದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಮೇಲೆ ಕೋಟಿಂಗ್ ಇರಲ್ಲ, ಒಳಗೆಲ್ಲ ಚೆನ್ನಾಗಿರುತ್ತೆ, ಒಳಗೆಲ್ಲ ಇದೆ, ಮೇಲೆ ಬರೀ ಸಪ್ಪಿರುತ್ತೆ, ಅಯ್ಯೋ 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 ಅಂತ ಆದಮೇಲೆ ಶುರು ಆಗುತ್ತೆ, ಚೆನ್ನಾಗಿರುತ್ತೆ. ಅದು ಕುಜನಹರ, ನಾ ಕುಜನರೆಲ್ಲ ಹೋಗ್ಬಿಟ್ರಪ್ಪ. ಚಿಂತನೆ ಮಾಡಿ ಮಾಡಿ ಸ್ವಾಮಿಯವ್ರನ್ನ ಹಾಳು ಮಾಡು ಅಂದ್ರೆ, ಇವರು ದೂರ ಮಾಡು ದೂರ ಮಾಡು ದೂರ ಮಾಡು ಅಂತ ಮಾಡಿದ್ರು. ಸ್ವಾಮಿ ದೂರ ಮಾಡ್ತಾ ಬಂದ. ರೋಗ ಹೋಗುವುದೇ ನಮಗೆ ಸೌಖ್ಯ ಅಲ್ಲ, ರೋಗ ಹೋಗಬೇಕು, ಸುಖ ಬೇರೆ ಬರಬೇಕು. ಕೆಲವರು ಹೇಳ್ತಾರೆ ಸುಖ ಅಂದ್ರೆ ಏನು, ದುಃಖ ಇಲ್ಲದಂಗಿರೋದೇ ಸುಖ ಅಂದ್ರೆ. ಒಬ್ಬ ದೊಡ್ಡ ಹೊರೆ ಹೊತ್ಕೊಂಡು ಬರ್ತಾ ಇದ್ದಾನೆ, ಅವಸ್ಥೆ ಪಡ್ತಾ ಇದ್ದಾನೆ, ಅವನು ಹೊರೆ ಇಡಿಸಿದ ಕೂಡಲೇ ಹಪ್ಪ ಅಂತ, ಅದು ಸುಖ ಅಂತಾರೆ. ಅಲ್ಲ ಅಂದ್ರು, ಅವನು ಹೊರೆ ಹಿಡಿಸಿದ ಮೇಲೆ ಅವನ ಕೂಡಿಸಿಟ್ಟು ಅವನಿಗೆಲ್ಲ ಸ್ವಲ್ಪ ಉಪಚಾರ ಮಾಡಿ ಮಜ್ಜಿಗೆ ಅದು ಇದು ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರೆ ಅದು ಸುಖ ಎಕ್ಸ್ಟ್ರಾ. ಇದು ದುಃಖ ಹೋಯಿತಷ್ಟೇ, ಸುಖ ಬರಲಿಲ್ಲ. ದುಃಖ ಹೋದದ್ದನ್ನೇ ಸುಖ ಅಂದುಕೊಂಡ್ರವರು. ಅದಕ್ಕೆ ಹೇಳ್ತಾರೆ ನಮಗೆ, ದುಷ್ಟರ ಕಾಟ ಹೋಗುವುದೇ ಸಾಧನೆ ಅಲ್ಲ, ದುಷ್ಟರ ಕಾಟ ಹೋದ ಮೇಲೆ ನಮ್ಮ ಸಾಧನೆ ನಡೆಯುವುದೇ ದೊಡ್ಡ ಸಾಧನೆ. ಆದ್ರಿಂದ ಆ ಸಾಧನೆ ಯಾವುದು ಅಂದ್ರೆ ಹೇಳ್ತಾರೆ, ಯೋಗೇಶ್ವರ, ಯೋಗಿಗಳಿಗೆ ಈಶ್ವರ ಅಂತ ದೇವರನ್ನು ಚಿಂತನೆ ಮಾಡಬೇಕಂತ. ಮಾಡಿದರೆ ನಮ್ಮಲ್ಲಿ 24 ಜನ ಯೋಗಿಗಳಿದ್ದಾರೆ, ತತ್ವಾಭಿಮಾನಿಗಳು, ಹೊರಗಿನ ಯೋಗಿಗಳು, ಎಲ್ಲರ ಒಳಗಿರತಕ್ಕಂಥ ಭಗವದ್ ರೂಪ ಇದು. ಅಂದ್ರೆ ಸಂಕೋಚವಾಗಿ ಹೇಳಬೇಕಾದರೆ, ಹೊರಗೆ ಎಷ್ಟು ಜನ ಜ್ಞಾನಿಗಳು, ತತ್ವಾಭಿಮ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಪರು, ಆ ಕಮಲ ನಾಭಾದಿಯತೆಗಳು, ದಾಸವರ್ಗರು ಅಂತಿದ್ದಾರೆ, ಎಲ್ಲರೂ ಯೋಗೇಶ್ವರರೇ. ಅವರಲ್ಲಿ ಬಿಂಬರೂಪ, ಎಲ್ಲ ಬಿಂಬಗಳನ್ನ ನಮ್ಮ ಹೃದಯದಲ್ಲಿರುವ ಮೂರ್ತಿಯಲ್ಲಿ ಕೂಡಿಸಿ, ನಮ್ಮಲ್ಲಿ ತತ್ವಾಭಿಮಾನಿ ಬಿಂಬಗಳನ್ನೆಲ್ಲ ನಮ್ಮ ಬಿಂಬನಲ್ಲಿ ಕೂಡಿಸಿ, ಸ್ವಾಮಿ ನೀನೇ ಎಲ್ಲರಲ್ಲಿರುವವಾ ಅಂತ ನಾವು ಆತನನ್ನ ಯೋಗೇಶ್ವರ ಯೋಗೇಶ್ವರ ಅಂದ್ರೆ ಎಲ್ಲರೂ ಪ್ರೀತರಾಗ್ತಾರೆ. ಇದನ್ನ ಅತ್ರಿ ಮಹರ್ಷಿಗಳ ಚರಿತ್ರೆಯಲ್ಲಿ ಹೇಳುತ್ತಾರೆ. 24 ಜನ ಗುರುಗಳಿದ್ದಾರೆ ತತ್ವಾಭಿಮಾನಿಗಳು, ಒಬ್ಬೊಬ್ಬರನ್ನ ಮುಂದಿಟ್ಟುಕೊಂಡು ಉಪಾಸನೆ ಮಾಡಿ ಅವರನ್ನ ಪ್ರೀತಿಪಡಿಸಬೇಕು ಅಂತಾದ್ರೆ ಆಗಲ್ಲ, ನಮಗೆ ಸಾಧ್ಯ ಇಲ್ಲ. ನಮಗೆ ಒಬ್ಬೊಬ್ಬರು ಚಿಂತನೆ ಮಾಡ್ಲಿಕ್ಕಾಗುತ್ತ? ಪುಷ್ಕರಾಯನ್ ಮಹಾ ಪುಷ್ಕರಾಯನ್ ಮಹಾ ಅಂತ ಪುಷ್ಕರ ಶನೇಶ್ವರ ಅವರೆಲ್ಲ ಸಾಧ್ಯ ಇಲ್ಲ, ಇಂಪಾಸಿಬಲ್. ಹಾಗೆ ಬಿಡ್ಲಿಕ್ಕಿಲ್ಲ, ಅವರೆಲ್ಲರೂ ಪ್ರೀತರಾದರೆ ಹೊರತು ನಮಗೆ ಸಾಧನೆ ಆಗಲ್ಲ. ಅದಕ್ಕೆ ಟೆಕ್ನಿಕ್ ಏನು ಅಂತ ಹೇಳ್ತಾರೆ. ಅದೇ ನಮ್ಮ ಪ್ಯಾಕೇಜ್ ಅಲ್ಲಿ ಒಂದೇ ಮೆಸೇಜ್ ಹೊಡೆದು 20 ಲಕ್ಷ ಜನಕ್ಕೆ ಹೋಗುತ್ತಲ್ಲ, ಅದೇ ತರ ಎಲ್ಲರ ಬಿಂಬಮೂರ್ತಿಯನ್ನು ನಮ್ಮ ಬಿಂಬಮೂರ್ತಿಯಲ್ಲಿ ಚಿಂತನೆ ಮಾಡಿ ಅವನನ್ನ ಪ್ರೀತಿಗೊಳಿಸಿದರೆ, ಒಬ್ಬೊಬ್ಬರನ್ನ ಮುಂದಿಟ್ಟುಕೊಂಡು ಅವರ ಪ್ರೀತಿಗೊಳಿಸಿದರೆ ಎಷ್ಟು ಪ್ರೀತಿ ಆಗುತ್ತೋ ಅದಕ್ಕಿಂತ ಡಬಲ್ ಪ್ರೀತಿ ಆಗುತ್ತೆ ಅವರಿಗೆ. ನಮಗೆ ಸುಲಭ ಆಯ್ತು ಕೆಲಸ. ನಮ್ಮ ಬಿಂಬನಲ್ಲೇ ಅವನನ್ನೇ ಚಿಂತನೆ ಮಾಡಿದರೆ ಅವರೆಲ್ಲರ ಬಿಂಬ ನೀನೇನಯ್ಯ ಅಂತ ಚಿಂತನೆ. ಅವ ಚಿಂತನೆ ಮಾಡ್ತಾ ಇದ್ರೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಅದಕ್ಕೆ ಯೋಗೇಶ್ವರ. ಅದರಿಂದ ಏನಾಗುತ್ತೆ? ಅದಕ್ಕೆ ಸ್ವಾಮಿ ಹೊರಗೂ ಒಳಗೂ ನಿಯಾಮಕಾಮ ಎಚ್ಚರ ಸದಾ ಬರ್ತಾ ಬರಬೇಕು. ಅದಕ್ಕೆ ಹೊರಗಡೆ ಇರುವಂತವರಲ್ಲೂ ಒಳಗಡೆ ಇರುವಂತವರಲ್ಲೂ ಸ್ವಾಮಿ ಒಬ್ಬನೇ ಇದ್ದಾನೆ ಎಂಬ ಎಚ್ಚರ. ಮಮಸ್ವಾಮಿ ಹರಿನಿತ್ಯಂ ಸರ್ವಸ್ವ ಪ್ರತಿದೇವಚ ಅಂತ ಉಪಾಸನೆ ಬರಬೇಕಲ್ಲ. ನಾವು ಒಳಗೆ ಕೂತ್ಕೊಂಡಿದ್ರೆ ಹೊರಗೆ ಬರ್ಲಿಕ್ಕಾಗುತ್ತೆ? ಅದಕ್ಕೆ ಹೊರಗು ಒಳಗು ಎಲ್ಲ ಕನೆಕ್ಷನ್ ಅವನಿಗೆ ಕೊಡಬೇಕು. ಯೋಗೇಶ್ವರ ಅಂತ ನಾವು ಚಿಂತನೆ ಮಾಡ್ತಾ ಬಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಯೋಗಿಗಳಲ್ಲಿ ಅಂದ್ರೆ ಯೋಗೀಶ್ವರ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ, ಯೋಗಿಗಳೇ ಈಶ್ವರ. ಯಾರಿಗೋ ಅಂದ್ರೆ ಯೋಗಿಗಳ ಗುಂಪೇ ಈಶ್ವರ ಅಂದ್ರೆ ನಿಯಾಮಕರು. ಯಾವನಿಗೋ ಅವನು ಯೋಗೀಶ್ವರ. ಅರ್ಥ ಆಗ್ಲಿಲ್ವಾ? ಶಬ್ದ ಪ್ರಯೋಗ, ಯೋಗಿಗಳಿಗೆ ಈಶ್ವರ ಯೋಗೀಶ್ವರ ಅರ್ಥ, ಒಂದರ್ಥ. ಯೋಗಿಗಳೇ ಈಶ್ವರರಾಗಿ ಉಳ್ಳವ ಅವನನ್ನು ಯೋಗೀಶ್ವರ ಅಂತ ಕರೀತಾರೆ. ಅಂದ್ರೆ ಯೋಗಿಗಳೆಲ್ಲ ನಿಯಾಮಕರು ನಮಗೆ, ಅದಕ್ಕೆ ಯೋಗಿಗಳೇ ನಮಗೆ ಈಶ್ವರರು ಅಂದ್ರೆ ನಿಯಾಮಕರು. ಅಂಥವ್ರು ಯಾರು? ನಾವು ಯೋಗೀಶ್ವರರು ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನೋಡಿ, ಯೋಗಿಗಳು ನಮಗೆ ನಿಯಾಮಕರಾಗಿದ್ದಾರೆ. ಒಳಗೆ ತತ್ವಾಭಿಮಾನಿಗಳು ಯೋಗಿಗಳಾಗಿದ್ದಾರೆ, ಹೊರಗಿದ್ದ ಯೋಗಿಗಳು ನಮ್ಗೆ ನಿಯಾಮಕರೇ. ಹೌದು, ಆದರೆ ಅಲ್ಲಿ ಆಕ್ಟಿವಿಟಿ ಪೂರ್ಣವಾಗಿಲ್ಲ. ಹೇಗೆ? ನಮ್ಮ ಪ್ರಾರಬ್ಧ ಕರ್ಮ ಕೂತಿದ್ದರಿಂದ ಅವರು ಸೈಲೆಂಟ್ ಆಗಿದ್ದಾರೆ. ಮುಂದೆ ಬಂದು ಎತ್ತಿ ಸಾಧನೆ ಕೊಟ್ಟು ಹೀಗೆ ಇಲ್ಲ. ಇವಾಗ ಏನಾಗ್ತಾ ಇದೆ? ದೈತ್ಯರ ಕಾಟವೇ ಜಾಸ್ತಿ ಆಗ್ತಾ ಇದೆ. ಅವಕ್ಕೆ ಭಗವಂತನನ್ನ ಕುಜನಹರ ಅಂತ ಚಿಂತನೆ ಮಾಡಿದ್ರೆ ಆ ದೇವತೆಗಳಿಗೆ ಅಡ್ಡಿ ಮಾಡುವಂತಹ ಅವರನ್ನೆಲ್ಲ ಪರಿಹಾರ ಮಾಡಿ ಇವರ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಯೋಗೇಶ್ವರ ಅಂದ್ರೆ. ಅವಾಗ ಏನಾಗುತ್ತೆ? ಅವರಿಂದ ನಮಗೆ ವಿಶೇಷವಾದ ಯೋಗ ಸಾಧನೆ ಶುರು ಆಗುತ್ತೆ. ಒಳಗೆ ಮೆಸೇಜಸ್ ಬರ್ತಾ ಇರುತ್ತೆ, ನೋಡಪ್ಪ ಹೀಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು, ಡೈರೆಕ್ಟ್ ಒಂದ್ಸಲ ಬರ್ತಾ ಇರುತ್ತೆ. ಅದು ಯಾರೋ ಇನ್ನೇನು ಬಡದು ಎಬ್ಬಿಸಿದಂತೆ ಬರ್ತಾ ಇರುತ್ತೆ ಥಾಟ್ಸ್ ಎಲ್ಲ ಕೂಡ. ಅದನ್ನ ಹೇಳ್ತಾರೆ, ಯೋಗೇಶ್ವರ ಪ್ರಶ್ನೆ ಗರ್ಭ. ಇನ್ನ ಇದೊಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ, ಜಗತ್ತನ್ನೆಲ್ಲ ಗರ್ಭದಲ್ಲಿಟ್ಟುಕೊಂಡು, ಜಗತ್ತನ್ನೆಲ್ಲ ಗರ್ಭದಲ್ಲಿಟ್ಟುಕೊಂಡು ಅದನ್ನು ಸದಾ ರಕ್ಷಣೆ ಮಾಡುವವ. ಅದಕ್ಕೆ ಹಿರಣ್ಯ ಗರ್ಭ ಅಂತ ಬ್ರಹ್ಮದೇವರಿಗೆ ಹೆಸರು, ದೇವರಿಗೆ ಪ್ರಶ್ನೆ ಗರ್ಭ ಅಂತ ಹೆಸರು. ಇಲ್ಲಿ ಹೇಳ್ತಾರೆ ಅರ್ಥ, ಇಡೀ ಜಗತ್ತನ್ನ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಪೂರ್ಣವಾಗಿ ಗರ್ಭದಲ್ಲೇ ಧಾರಣೆ ಮಾಡಿದವ. ಅಷ್ಟೇ ಅಲ್ಲ, ನಮ್ಮನ್ನೆಲ್ಲರನ್ನು ಕೂಡ ನಮ್ಮ ನಮ್ಮ ಕರ್ಮಾನುಸಾರ ಪ್ರವರ್ತನೆ ಮಾಡಿಸ್ತಾ ಎಲ್ಲರ ಕರ್ಮ ಫಲಗಳನ್ನ ಬಚ್ಚಿಟ್ಟು ಕಾಪಾಡುವವ, ದೈತ್ಯರು ಹೊತ್ತುಕೊಂಡು ಹೋಗದಂತೆ. ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಚಿಂತನೆ ಮಾಡಿದ್ರೆ ಏನಾಗುತ್ತೆ? ಒಂದಕ್ಕೊಂದು ಕನೆಕ್ಷನ್ ಇದೆ ನೋಡಿ. ಆತನನ್ನ ಕುಜನಹರ ಅಂತ ಚಿಂತನೆ ಮಾಡಿದ್ರೆ ದುಷ್ಟರ ದೂರ, ಯೋಗೇಶ್ವರ ಅಂದ್ರೆ ಯೋಗಿಗಳ, ನಮ್ಮ ಒಳಗಿರತಕ್ಕಂತಹ ತತ್ವಾಭಿಮಾನಿಗಳ ಒಳಗೆ ಹೊರಗಿರುವ ಯೋಗಿಗಳ ಅನುಗ್ರಹದಿಂದ ಯೋಗ ಸಾಧನೆ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದದ್ದಾದದ್ದು ಹೊತ್ಕೊಂಡು ಹೋಗ್ತಾ ಬಂದ್ರೆ ಕೃಷ್ಣ ಗರ್ಭ ನಮ್ಮ ಸಾಧನೆ ಫಲಗಳನ್ನ ಎಲ್ಲವನ್ನ ರಕ್ಷಣೆ ಮಾಡುವ ಫಸ್ಟ್ ಪ್ರೊಟೆಕ್ಷನ್ ಫೋರ್ಸ್ ಬೇಕಲ್ಲ, ಆ ದೇವರ ಚಿಂತನೆ. ನಂತರ ಪರಮ ಪುರುಷ, ಆ ಬಂದ ಫಲಗಳು ಬಚ್ಚಿಟ್ರೆ ನಮ್ಮ ಉದ್ಧಾರ ಮಾಡಬೇಕಲ್ಲ ಅಂದ್ರೆ ಪರಮ ಪುರುಷ ಅಂದ್ರೆ ಆ ಸಂಪತ್ತನ್ನು ವೃದ್ಧಿ ಮಾಡುವವ, ನಮಗೆ ಆ ಸಾಧನೆ ಫಲದ ಸಂಪತ್ತನ್ನು ವೃದ್ಧಿ ಮಾಡುತ್ತಾನೆ. ಪುರುಷ ಅಂತ ಯಾಕೆ ಹೆಸರು ಈತನಿಗೆ ಅಂತ ಹೇಳಿದರೆ, ಅವ್ಯಾಹದ ಷಡ್ಗುಣ ಐಶ್ವರ್ಯ ಸಂಪನ್ನತ್ವ, ಎಡಬಿಡದ ಕುಂದಿಲ್ಲದ ಆರು ರೀತಿಯಾದ ಸಂಪತ್ತು ಯಾವನಿಗಿದೆಯೋ ಅವನನ್ನು ಪುರುಷ ಅಂತ ಕರೆದರು. ಅದಕ್ಕೆ ಅಂಥ ಪುರುಷ ಅಂದ್ರೆ ಪರಮ ಪುರುಷ, ಪರಮನೂ ಹೌದು ಪುರುಷನೂ ಹೌದು. ಅಂದರೆ ಪುರುಷರೊಳಗೆ ಪುರುಷನಾಮಕನಾಗಿರ್ತಾನೆ, ನಮ್ಮೊಳಗೆ ನಮ್ಮ ಬಿಂಬನಾಗಿ ಪುರುಷ ಅಂತ ಕರೆಸಿಕೊಂಡಿರ್ತಾನೆ. ಅಂದ್ರೆ ನಮ್ಮ ಜೊತೆಗೆ ಇದ್ದಾನಾದ್ರೆ ನಮ್ಮಲ್ಲಿ ಒಬ್ಬ ಅಂತ ತಿಳಿಯಬೇಡಿ, ಪರಮ ಶ್ರೇಷ್ಠನಾಗಿದ್ದಾನೆ, ನಮ್ಮಲ್ಲೂ ಸೇರಿದ್ದಾನೆ. ಈ ಚಿಂತನೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪರಮ ಪುರುಷ ಅಂದರೆ ನಮ್ಮೊಳಗಿರತಕ್ಕಂಥ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಸದಾ ನೆನಪಿಗೆ ಬರ್ತಾ ಇರುತ್ತೆ. ಪರಮ ಪುರುಷ, ಪರಮ ಪುರುಷ, ಪರಮ ಪುರುಷ ಅಂತ ಇದ್ರೆ ಹೌದು, ದೇವರೇನು ಪರಮ ಪುರುಷ, ದೇವ ಸರ್ವೋತ್ತಮ, ಎಲ್ಲರಲ್ಲಿದ್ದಾನೆ, ಎಡಬಿಡದ ಕುಂದಿಲ್ಲದ ಅದ್ಭುತ ಐಶ್ವರ್ಯದ ಮೂರ್ತಿ ಆಗಿದ್ದಾನೆ. ಮುಂದೇನು? ಅವನಾಗಿದ್ರೆ ಏನು ಉಪಯೋಗವಿಲ್ಲ, ಅವನು ಹಾಗಿದ್ದಾನೆಂಬ ನೆನಪು ಸದಾ ಬರಬೇಕು, ಅದೇ ನಮಗೆ ಸಂಪತ್ತು. ಪರಮ ಪುರುಷ ಎಡಬಿಡದ ಅದ್ಭುತವಾದ ಸಂಪತ್ತು ನಮಗೆ ಬರಬೇಕು. ಅವನ ಚಿಂತನೆ ಮಾಡಿದರೆ, ಅವನನ್ನ ಪರಮ ಪುರುಷ ಅಂತ ಚಿಂತನೆ ಮಾಡಿದರೆ ಎಡಬಿಡದ ಕುಂದಿಲ್ಲದ ಸಂಪತ್ತು ನಮಗೆ ಬರಬೇಕು. ಆ ಸಂಪತ್ತಿನಿಂದ ನಾವು ಶ್ರೇಷ್ಠರಾಗಬೇಕು. ಹೇಗೆ ಶ್ರೇಷ್ಠರಾಗಬೇಕು ಅಂದ್ರೆ, ಇಂಥ ಸಂಪತ್ತಿದ್ದವರಲ್ಲಿ ನಮ್ಮನ್ನ ನೋಡಿ ನಮಗಿಂತ ದೊಡ್ಡವರು, ಹಾ ನಿನಗಿಷ್ಟಿದೆಯಪ್ಪ ಇಂಥ ಸಂಪತ್ತಿದ್ದವ ಅಂತ ಅವ್ರು ಹೇಳಬೇಕು. ಆ ರೀತಿಯಾದ ಸಂಪತ್ತು ನಮಗೆ ಬರಬೇಕಾದ್ರೆ ದೇವರನ್ನ ಪರಮಪುರುಷ ಅಂದರೆ ದೇವ ನಮ್ಮಲ್ಲಿ ನಿಂತು ತನ್ನ ಚಿಂತನೆಯನ್ನ ನಾನೇ ಪರಮಪುರುಷ ಎಂಬ ಭಗವಂತನೇ ಪರಮಪುರುಷ ಎಂಬ ಚಿಂತನೆಯನ್ನ ನಮಗೆ ಕೊಡುತ್ತಾನೆ. ಆ ಚಿಂತನೆ ಕೊಡುವುದೇ ನಮಗೆ ವಿಶೇಷವಾದ ಸಂಪತ್ತು. ಆ ಸಂಪತ್ತು ಬಂದ್ರೆ ದೊಡ್ಡವರು ನೋಡುತ್ತಾರೆ, ಅಪ್ಪ ನಿನಗೆ ಭಗವಂತ ಇಂತಹ ಸಂಪತ್ತು ಕೊಟ್ಟಿದ್ದಾನಲ್ಲ ಅಂತ ಹೊಗಳಿ ಬಿಡುತ್ತಾರೆ. ಅಂದ್ರೆ ಹೊಗಳೋದು ಅಂದ್ರೆ ದೇವರು ಕೊಟ್ಟ ಮಾಡಿದ ಉಪಕಾರವನ್ನ ನೋಡಿ ನಮ್ಮನ್ನ ಹೌದಯ್ಯ ನಿನ್ನ ಅನುಗ್ರಹ ಆಗಲಿ ಅಂತ ಹೇಳ್ತಾರೆ. ಅದನ್ನ ಹೇಳುತ್ತಾರೆ ಜ್ಞಾನಿಗಳಾದವರು. ಯಾರ್ಯಾರು ಇನ್ನೊಬ್ಬರು ಸಜ್ಜನರು ಬರುತ್ತಾರೋ ಅವರು ನೋಡಿ ಹೊಗಳುತ್ತಾರಂತೆ, ನೀವಿಂಥವ್ರು ಇಂಥವ್ರು ಅಂತ ಹೊಗಳುತ್ತಾರೆ. ಯಾಕೆ ಹೊಗಳುತ್ತಾರೆ ಅಂದ್ರೆ ದೇವರು ಅವರಿಗೆ ಮಾಡಿದ ಉಪಕಾರವನ್ನು ನೆನೆದು 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 ಅರೇ ಇಂಥದ್ದು ಮಾಡಿದ್ದೀಯಾ ಅಂತ ನೆನೆಯುತ್ತಾರೆ. ಅದಕ್ಕೆ ನಮ್ಮನ್ನು ಕೂಡ ಹಿರಿಯರು ಸಾಧನ ಮಾರ್ಗದ ಕಿರಿಯರು ನಿಮಗಿಷ್ಟು ಬಂದಿದೆ ಅಂತ ಅವ್ರು ಹೇಳಬೇಕಾದ್ರೆ ಬರಬೇಕಲ್ಲ. ನಾವು ವಿಶೇಷವಾದ ಭಗವಂತನ ನೆನಪೆಂಬ ಸಂಪತ್ತಿನಿಂದ ಕೂಡಿಕೊಂಡು ಆನಂದ ಪಡುತ್ತಾ ಇರಬೇಕು. ಆ ಪಟ್ಟದ್ದನ್ನ ಒಳಗಿದ್ದದ್ದನ್ನ ದೊಡ್ಡವರು ನೋಡಿ ಹರಸಬೇಕು. ಹಾಗಾದರೆ ಪರಮಪುರುಷ ಅಂತ ತಿಳಿಬೇಕು ನಾವು ಭಗವಂತನನ್ನ. ಹಾಗಾದರೆ ಪರಮಪುರುಷ ಅಂತ ಹೀಗೆ ನೀವು ಒಂದೊಂದು ಶಬ್ದ ಅದರ ಅರ್ಥ ಇಟ್ಟುಕೊಂಡು ಸದಾ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಜಪ ಮಾಡ್ತಾ 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 ಆ ಫಲ ಪಡೆಯಬೇಕು. ಅದನ್ನ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬೇಕು, ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬೇಕು ಅಂದ್ರೆ ಈ ಒಂದು ಪ್ಯಾರಾಗ್ರಾಫ್ ಸಾಕು ನಿಮಗೆ, ಎಷ್ಟು ವರ್ಷಗಳಾಗುತ್ತೋ. ಪ್ರಾಕ್ಟಿಕಲಿ ಹೌದಾ ಅಲ್ವಾ? ಒಂದೊಂದು ಸ್ವಾಮಿಯನ್ನ ಯೋಗೇಶ್ವರ 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 ಅಂತ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಜಪ ಮಾಡ್ತಾ 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 ಬಂದ್ರೆ ನಮ್ಮಲ್ಲಿ ಪರಿವರ್ತನೆ ಬರ್ತಾ 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 ಬಂದ್ರೆ ಬಂದ ಮೇಲೆ ಇಂಡಿಕೇಶನ್ ಅವನೇ ಕೊಡ್ತಾನೆ ಅವಳಿಗೆ, ಈ ಜಪ ಮಾಡಿದ್ದೆಲ್ಲ ಈ ಜಪ ಆಯ್ತಲ್ಲ ಇದಕ್ಕೆ ತಕ್ಕಂತ ಇಷ್ಟು ಕೊಡ್ತಾ ಇದ್ದೀನಿ ಇನ್ನೊಂದು ಆಡ್ ಮಾಡಿಕೊಳ್ಳ್ರಿ ಅಂತ ಒಳಗೇನೆ ಇಂಡಿಕೇಶನ್ ಬರ್ತಾ ಬರುತ್ತೆ. ದೇ ವಿಲ್ ಗಿವ್ ದಿ ಇಂಡಿಕೇಶನ್. ಸ್ವಪ್ನದಲ್ಲೇ ಹೇಳ್ತಾರೆ ದೊಡ್ಡವರು ಒಳಗೆ ಕೂತಿರ್ತಾರಲ್ಲ, ಡೈರೆಕ್ಟ್ ಬರ್ಲಿಕ್ಕೆ ಆಗಲ್ಲ, ನಮಗೆ ಯೋಗ್ಯತೆ ಇಲ್ಲ, ತತ್ವಾಭಿಮಾನಿಗಳನ್ನ ಡೈರೆಕ್ಟ್ ನೋಡೋ ಯೋಗ್ಯತೆ ಇಲ್ಲ. ಅದಕ್ಕೆ ಸ್ವಪ್ನದಲ್ಲೇ ಹೇಳ್ಬಿಡ್ತಾರೆ, ನೋಡಪ್ಪ ಹೀಗ್ ಮಾಡ್ತಾ ಇದೀಯ, ನಿನ್ಗೆ ಹೀಗಿದೆ, ಇದು ಮಾಡ್ತಾ ಇದೀಯ, ನೆಕ್ಸ್ಟ್ ಗೋ ಟು ದಿಸ್. ಹೇಳ್ತಾರೇನ್ರಿ ನೀವೇನು ಸುಮ್ಮನೆ ಹೇಳ್ತೀರಾ, ಒಣ ಏನೋ ಯಾರು ಹೇಳದೆ ಇರೋದೆಲ್ಲ ಹೇಳ್ತಾ ಇರ್ತೀರ ಅಂದ್ರೆ ಇಷ್ಟು ನಿಮ್ ನಿಮಗೆ ಆಗ್ತಾ ಇರುತ್ತೆ ನೋಡಿ. ಯಾವಾಗವಾಗ ಸ್ವಪ್ನಗಳಾಗುವಾಗ ಯಾರೋ ಏನೋ ಹೇಳಿದಂತೆ, ಸ್ವಪ್ನದಲ್ಲಿ ಏನೋ ಶ್ಲೋಕ ಹೇಳಿದಂತೆ, ಶಬ್ದಗಳು ಹೇಳಿದಂತೆ ಆಗ್ತಾ ಇರುತ್ತೆ. ಹೌದಾ? ಆಗಿದೆ ಇಲ್ವಾ? ಯಾರೋ ಶ್ಲೋಕ ಹೇಳಿದಂತೆ ಬೆಳಿಗ್ಗೆ ಇದ್ರೆ ಶ್ಲೋಕ ನೆನಪಿರಲ್ಲ, ಆ ಪದ್ಯ ನೆನಪಿರಲ್ಲ, ಆ ಶ್ಲೋಕ ಆಗ್ಲಿ ಪದ್ಯ ಆಗಲಿ ಜೀವನದಲ್ಲಿ ಕೇಳಿರಲ್ಲ ಎಂದು ಕೇಳಿರಲ್ಲ. ಹೌದಾ? ಅಂಥದ್ದು ಆಗ್ತಾ ಇರುತ್ತೆ ಅವೆಲ್ಲ. ಆದರೆ ಏನಂತ ಅರ್ಥ? ನಮ್ದ ನಾವು ತಂದುಕೊಂಡದ್ದ, ಒಳಗಿದ್ದವರು ಕೊಡತಾ ಭಗವಂತ ಕೊಡತಾ ಬರ್ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಪರಮಪುರುಷ ಇಷ್ಟು ತಿಳಿಸಿದ ಮೇಲೆ ಇದೆಲ್ಲ ಕೂಡ ನಮಗೆ ಚೆನ್ನಾಗಿ ಗೊತ್ತಾಗೋದೆಲ್ಲಿಂದ? ಗೋವಿಂದ. ವೇದ ಪ್ರತಿಪಾದ್ಯನಾದವ ಭಗವಂತ, ನೀನು ವೇದ ಪ್ರತಿಪಾದ್ಯ, ವೇದ ಪ್ರತಿಪಾದ್ಯ, ವೇದಗಳೆಲ್ಲ ನಿನ್ನ ಕುರಿತು ಚೆನ್ನಾಗಿ ಯಾವಾಗ್ಲೂ ಎಂದು ಹೇಳ್ತಾನೆ ಇವೆ, ಹೇಳ್ತಾನೆ ಇವೆ, ಹೇಳ್ತಾನೆ ಇವೆ ಅಂತ ಅರ್ಥ ಅಲ್ವಾ? ಅಂದರೆ ಅರ್ಥ ಏನು? ವೇದಗಳು ಆತನ ಕುರಿತು ಹೇಳಿದ್ರೆ ನಮ್ಗೇನ್ ಬಂತು ಅಂದ್ರೆ ನಂಗೆ ತಿಳಿಸಿಕೊಡು ಅಂತ. ನಾವು ಯಾರ ಮನೆಗಾರ ಹೋದ್ರೆ ಸುಮ್ಮನೆ ಹೋಗ್ತೀವಾ, ನಮ್ಗೇನ್ ಬೇಕು ಅಂತಾನೆ ಹೋಗ್ತೀವಿ. ಸ್ವಾಮಿ ನೋಡ್ತಾನೆ ನಿಮ್ಗೇನ್ ಬೇಕಪ್ಪ, ಗೋವಿಂದ 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 ಅಂತ ಕೂಗ್ತಾ ಇದ್ರೆ ಏನು ಗೋವಿಂದ ಅಂದ್ರೆ ಏನರ್ಥ? ಅಪ್ಪ ನಿನ್ ವೇದಗಳೆಲ್ಲ ಹೊಗಳತ್ತೆ, ಸದಾ ನಿನ್ ಕುರಿತು ತಿಳಿಸ್ಕೊಡತ್ತೆ, ಆ ಮುಂದೆ ನಿಂಗೇನ್ ಬೇಕು? ನಂಗೂ ತಿಳಿಸ್ಕೊಡೋ. ಆಯ್ತು, ಇಷ್ಟೇ ಪರ್ಸಸ್, ಯಾವ್ದಿಲ್ಲ. ಅದಕ್ಕೆ ವೇದದಿಂದ ಅಂದ್ರೆ ವೇದ ಶಾಸ್ತ್ರಗಳು ಏನ್ ಹೇಳ್ತಾ ಇವೆ ಅದ್ ತಿಳಿಸಿಕೊಡು. ಆ ದೇವ ಕೇಳಿದ, ತಿಳಿಸಿಕೊಟ್ರೆ ಸಾಕ ನೆನಪಿರಬೇಕಾ? ಎಷ್ಟಿದೆ ನೋಡಿ, ಸಿಂಪಲ್ ಕಟ್ ಹಾಕಿ ಕೊಟ್ಬಿಡ್ತಾರೆ, ತಿಳಿಸಿಕೊಟ್ರೆ ಸಾಕ, ಅದು ಸದಾ ನೆನಪಿರಬೇಕು. ಸದಾ ನೆನಪಿರಬೇಕಾ? ಇವಾಗ ಹೇಳ್ತಾ ಇದ್ದಾರೆ, ತಿಳಿಸಿಕೊಡ್ತಾನೆ ಗೋವಿಂದ ಅಂದ್ರೆ ತಿಳಿಸಿಕೊಡ್ತಾನೆ. ಅವಾಗಂದ, ತಿಳಿಸಿಕೊಡ್ಲಿಕ್ಕೆ ಬೇಕಾದ ಪುಣ್ಯ ಇದೆ, ನೆನಪಿರ್ಲಿಕ್ಕೆ ಅಡ್ಡಿಯಾಗಿ ಪಾಪ ಕೂತಿದೆ, ಅದು ನಾನೇನ್ ಮಾಡಲಿ? ನಿನ್ನನ್ನು ಗೋವಿಂದ ಅಂತ ಕರೆದಕ್ಕೆ ಅರ್ಥ ಎಷ್ಟು? ವೇದಗಳು ನಿನ್ನ ತಿಳಿಸಿಕೊಡ್ತಾರೆ, ನಾನು ತಿಳಿಸಿಕೊಡ್ತೇನೆ, ಎಷ್ಟು ಬೇಕೋ ತಿಳಿಸಿಕೊಡ್ತೇನೆ. ನೆನಪಿರಬೇಕಂದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ, ವೆಂಕಟೇಶ ನೆನಪಿರಲಿಕ್ಕೆ ಅಡ್ಡಿಯಾದ ಪಾಪಗಳು ವೇಂ ಅದನ್ನ ಕಟತಿ ಅಂದ್ರೆ ದಹನ ಮಾಡಿಬಿಡುತ್ತಾನೆ. ಅದರಿಂದ ವೆಂಕಟೇಶ ವೆಂಕಟೇಶ ನಿನ್ನ ನೆನಪಿಗೆ ಅಡ್ಡಿಯಾದ ಪಾಪಗಳು ಕತ್ತರಿಸೋ 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 ಅಂತ ಹೇಳಿದ್ರೆ ಆತ ಸದಾ ತನ್ನ ನೆನಪನ್ನು ಕೊಡುತ್ತಾನೆ, ಕೇಳಿದ್ದ ನೆನಪಿಡುತ್ತಾನೆ, ತಾನೇ ನೆನಪು ತಂದು ಕೊಡ್ತಾ ಬರ್ತಾನೆ. ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಯಾರು ಮೆಸೇಜ್ ಕಳಿಸಬೇಕಾಗಿಲ್ಲ, ವಾಟ್ಸಪ್ ಅಲ್ಲಿ ಸಂಗಮ ಕಾರಣ ಯಾವಾಗ ಬೇಕಾಗಿಲ್ಲ, ಡೈರೆಕ್ಟ್ ಕೊಡ್ತಾ ಇರುತ್ತೆ ಅಲ್ಲಿ ಅಲ್ವಾ, ಸರಸರ ಸರಸರ ಬರ್ತಾ ಇರುತ್ತೆ. ಅದನ್ನ ಹೇಳುತ್ತಾರೆ, ಇಂಥ ವೆಂಕಟೇಶ ಶ್ರೀಹರಿಯೇ ಉದ್ಧಾರ ಮಾಡು ಹೇಳಿದರು. ನಂತರ ಮುಂದೆ ಬರುತ್ತಾರೆ, ಅಥವಾ ಆ ವೇದದ ಎಲ್ಲ ಶಾಸ್ತ್ರಾರ್ಥ ಬರ್ತಾ ಇದೆ, ಅರ್ಥವೇ ಆಗ್ತಾ ಇಲ್ಲವಾ? ಅಲ್ಲಿ ತುಂಬಾ ಬರುತ್ತೆ, ಗೋವಿಂದ ಅಂದ್ರೆ ವೇದ ಅರ್ಥಗಳು ಶಾಸ್ತ್ರಾರ್ಥಗಳು ತಿಳಿಸಿಕೊಡುವವ. ಅವ ದೇವ ಹೇಳಿದ, ನೀನ್ ಗೋವಿಂದ ಅಂತ ಹೇಳ್ತಾ ಇದ್ಯಾ, ತಿಳಿಸ್ಕೊಡ್ಬೇಕು ನಾನು ನಿನಗೆ. ತಿಳಿಸಿಕೊಡ್ಲಿಕ್ಕೆ ಬೇಕಾದಂತ ಪುಣ್ಯ ಇಲ್ಲ, ಪಾಪ ಕೂತಿದೆ ಅಡ್ಡಿಯಾಗಿ, ಏನ್ ಮಾಡಲಿ ವೆಂಕಟೇಶ? ಸರಿ, ಅಲ್ಲ ತಿಳಿಸಿಕೊಡ್ಲಿಕ್ಕೆ ಅಡ್ಡಿಯಾದ ಪಾಪ ಹೋಯಿತು, ಆದರೆ ನಿನ್ನ ವಿಶೇಷ ಗುರುಗಳು ಸಿಗಲಿಕ್ಕೆ ಬೇಕಾದಂತ ಪುಣ್ಯ ಇಲ್ಲಲ್ಲ. ತಿಳ್ಕೊಳ್ಲಿಕ್ಕೆ ಬೇಕಾದ ಪುಣ್ಯ ಇದ್ದಿಲ್ಲ, ಪಾಪ ಅಡ್ಡಿ ಕೂತಿತ್ತು, ಪಾಪ ಕತ್ತರಿಸಲಿಕ್ಕೆ ವೆಂಕಟೇಶ, ಮತ್ತೆ ಪಡ್ಕೊಳ್ಳಿಕ್ಕೆ ಪುಣ್ಯ ಬೇಕಲ್ಲ, ಅದಕ್ಕೂ ವೆಂಕಟೇಶ. ಯಾಕೆ ಎಲ್ಲವನ್ನು ಕೂಡ ವಿಶೇಷವಾದ ಪುಣ್ಯವನ್ನ ಕೊಟ್ಟು ಶಾಸ್ತ್ರ ಅಧ್ಯಯನ ಅಂದ್ರೆ ಗುರುಗಳು ಸಿಗುವಂತೆ ಮಾಡುತ್ತಾನೆ. ಆದಮೇಲೆ ಆ ಗುರುಗಳು ಸಿಕ್ಕರು ಕೂಡ ಸರಿಯಾಗಿ ಸೇವಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರೆಲ್ಲೋ ನಾವೆಲ್ಲೋ, ಏನೂ ಆಗ್ತಾ ಇಲ್ಲ, ಕ್ವಶನ್ ಮಾರ್ಕ್ ಬರ್ತಾ ಇರುತ್ತೆ. ವೆಂಕಟೇಶ, ಆ ಗುರುಗಳ ಸೇವಾ ಮಾಡ್ಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸೋ ಹರಿಯೇ. ನಂತರ ಆ ಗುರುಗಳ ಅನುಗ್ರಹ ಪೂರ್ಣ ಪಡಿಬೇಕಲ್ಲ, ಸೇವಾ ಏನು ಮಾಡ್ತಾ ಇದ್ದೀನಿ, ಅವರಿಗೆ ತಕ್ಕಂತೆ ನಾ ಸೇವಾ ಮಾಡ್ತಾ ಇದ್ದೀನ, ನನ್ನ ಆಪ್ಷನ್, ನಾವೇನು ಸೇವಾ ಮಾಡ್ತಾ ಇರ್ತೀವಿ, ಅವ್ರ ಪಾಡಿಗೆ ಮಲ್ಕೊಂಡಿರ್ತಾರೆ, ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಕಾಲತ್ಲಿಕ್ಕೆ ಹೋಗೋದು, ಪಾದ ಸೇವಾ ಅಂತ ಮಾಡ್ಲಿಕ್ಕೆ ಹೋಗೋದು, ಅವ್ರು ನಿದ್ದೆ ಬರ್ತಾ ಇರತ್ತೆ, ಕಾಲತ್ಲಿಕ್ಕೆ ಇದು ಕೊಡ್ತಾರ ಸ್ವಾಮಿ ಇರ್ತಾರೆ, ಪಾಪ ಬೆಳಿಗ್ಗೆಯಿಂದ ರಾತ್ರಿ ಸುಸ್ತಾಗಿ ಇರ್ತಾರೆ, ಅವರ ಪ್ರಾಣಿಗೆ ಅವರು ಸ್ವಲ್ಪ ಮಲಗುತ್ತಾರೆ, ಮಲಗಿದ್ದಾಗ ಇವರಿಗೆ ಸೇವಾ ಮಾಡಬೇಕು ಅಂತ ವಿಶೇಷ ಪ್ರೀತಿ, ಹೋಗಿ ರಪ 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 ಹಾಡು ಓದ್ತಾ ಇದ್ರೆ ಅವ್ರು ಬಿಡೋ ಮಹಾರಾಯ ಅಂದ್ರೆ ಇಲ್ಲ ಸ್ವಾಮಿ ಸೇವಾ ಮಾಡ್ತೇನೆ, ಅವ್ರು ಹೇಗಿರುತ್ತೆ ಬಿಟ್ಟರೆ ಸಾಕು ಅಂತಿರುತ್ತೆ, ಹಾಗೆ ಮಾಡಬಾರದು.
ಗುರು ಶಿಷ್ಯರು ಸಿನಿಮಾ ತರ ಇರುವಾಗ ಗುರು ಶಿಷ್ಯರ ಸಿನಿಮಾ
ಪ್ರೀತಿಯಿಂದ ಹಿಂಸೆ ಕೊಡ್ತಾ ಇರ್ತಾರೆ ಅಲ್ಲ, ಹಿಂಸೆ ಕೊಡಬೇಕು ಅಂತ ಕೊಡಲ್ಲ, ಅದು ಹಿಂಸೆ ಆಗ್ತಾ ಇರ್ತಾರೆ, ಇವರ ಪ್ರೀತಿ ಅದು ಕನವರಟ್ ಆಗ್ತಾ ಇರತ್ತೆ, ಕೆಲವರು ಅಂತ ಇರ್ತಾರೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ ಏನ್ ಮಾಡಿ, ಅದಕ್ಕೆ ಬೈಯೋದು ಬೈತಾ ಇರ್ತಾರೆ, ಯಾಕೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅದು ಹೇಗೆ ತೋರಿಸಲಿ ನೀ ತರ ಬರುತ್ತಾರೆ. ಸರಿ ಅಲ್ಲ, ನಮ್ಮ ಇದರಲ್ಲಿ ಜೋಕೆ ಇದ್ದಿಲ್ಲ, ಪ್ರಾಕ್ಟಿಕಲ್ ಜೋಕ್ ಬಂತು. ಸರಿ, ಅದಕ್ಕೆ ಹೇಳ್ತಾ ಇದ್ದಾರೆ, ಗುರುಗಳಿಗೆ ಯಾವುದು ಹಿತವೋ ಯಾವುದು ಯಾವಾಗ ಏನು ಬೇಕೋ ತಿಳ್ಕೊಂಡು ಮಾಡುವುದೇ ವಿಶೇಷವಾಗಿರತಕ್ಕಂಥ ದೊಡ್ಡ ಸೇವೆ. ಅದರಿಂದ ಪರಮ ಪುರುಷ ಗೋವಿಂದ ವೆಂಕಟೇಶ, ಸರಿ ಸೇವಾ ಮಾಡಿದೆ, ಆ ಗುರುಗಳ ಅಂತಃಕರಣ ಪಡೆದು ಅವರ ಮೂಲಕ ನಾನು ಸಾಧನೆ ವಿಶೇಷ ಆಗಬೇಕಾ? ಅದಕ್ಕೂ ವೆಂಕಟೇಶ. ವೆಂಕಟೇಶ ಯಾರು ಅಂದ್ರೆ, ಗುರುಗಳ ಅನುಗ್ರಹ ಪೂರ್ಣವಾಗಿ ನಮ್ಮ ಮೇಲೆ ಹರಿಬೇಕು, ನಾವು ಮರೆತಿದ್ರು ನಮ್ಮನ್ನು ಅವರು ಮರಿಬಾರದು, ನಮ್ಮ ಕುರಿತು ಸದಾ ಚಿಂತನೆ ಮಾಡ್ತಾ ಇರಬೇಕು. ಯಸ್, ಅವರ ಮನಸ್ಸಲ್ಲಿ ನಾವು ಬೆಳಗ್ತಾ ಇರಬೇಕು ಅಂದ್ರೆ, ಅಯ್ಯೋ ಇವನ್ ಚೆನ್ನಾಗಿರ್ಲಿ ಇವನ್ ಚೆನ್ನಾಗಿರ್ಲಿ ಇವನ್ ಚೆನ್ನಾಗಿರ್ಲಿ ಅಂತಲ್ಲಿ ಕಾನ್ಸ್ಟೆಂಟ್ ಅಪ್ಲಿಕೇಶನ್ ದೇವರ ಹತ್ರ ಹೋಗ್ತಾ ಇರಬೇಕು, ಹಾಗೆ ಹೋಗ್ತಾರೆ ದೇವರಲ್ಲಿ ಫುಲ್ಲ ನಮಗೆ ಎಲ್ಲಿದ್ರು ಕೂಡ ಎಲ್ಲ ಕೊಡ್ತಾ ಇರುತ್ತಾನೆ. ಅದಕ್ಕೆ ಹೇಳ್ತಾರೆ ಇದಕ್ಕೆಲ್ಲ ವೆಂಕಟೇಶ, ಹಾಗಾದ್ರೆ ಒಂದು ವೆಂಕಟೇಶ ಎನ್ನುವ ಅಂತ ಹೇಳೋ ಕಾಲಕ್ಕೆ ಎಷ್ಟು ಅರ್ಥವಿದೆ ನೋಡಿ, ಎಷ್ಟೆಷ್ಟು ತಗೊಳ್ತೀರಾ ಅಷ್ಟು ಅರ್ಥಗಳು ಭಗವಂತ ಕೊಡ್ತಾನೆ, ಫಲವನ್ನ ಕೊಡುತ್ತಾನೆ. ಇನ್ನ ಅಜನ ಪಿತ, ಅಜನ ಪಿತ, ಅಜ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರ ಪಿತ, ಬ್ರಹ್ಮದೇವರ ಪಿತ ಅಂದ್ರೆ ಯಾರೋ ಅಪ್ಪ ಅಂತ ಹೇಳಿ, ಯಾರೋ ಬಂದ್ರು ಸುಬ್ಬರಾಯರು ಸುಬ್ಬರಾಯರಪ್ಪ ವೆಂಕಟರಾಯರು ಅಂತ, ಅಜನ ಪಿತ ಅಂದ್ರೆ ಹಾಗಲ್ಲ, ಅಜ ಅಂದ್ರೆ ಯಾರು ಅಂದ್ರೆ ಇಡೀ ಜಗತ್ತಿಗೆ ಹುಟ್ಟು ಕೊಟ್ಟವರು, ಎಲ್ಲರಂತೆ ಹುಟ್ಟಿದವರಲ್ಲ, ಎಲ್ಲರಂತೆ ಹುಟ್ಟವರದ್ದಲ್ಲ, ಸಾಕ್ಷಾತ್ ದೇವರಿಂದಲೇನೆ ಹೊರಬಂದವರು ಅಂತವರು, ಸಾಕ್ಷಾತ್ ಹುಟ್ಟವರದ್ದು ಅಂತ. ಅಷ್ಟೇ ಅಲ್ಲ, ಭಗವಂತನನ್ನ ಸದಾ ಚಿಂತನೆ ಮಾಡತಕ್ಕಂಥವರು. ಆದ್ದರಿಂದ ಅಂಥವರಿಗೆ, ಜಗತ್ತಿಗೆ ಹುಟ್ಟು ಕೊಟ್ಟಂಥವರಿಗೆ ಹುಟ್ಟು ಕೊಟ್ಟವ, ಅವರಲ್ಲಿ ನಿಂತು ಎಲ್ಲಾ ಕಾರ್ಯವನ್ನು ಮಾಡಿಸ್ತಕ್ಕಂಥವ. ಅದಕ್ಕೆ ಅಜನ ಪಿತ ಮಾಧವ, ಮಾಧವ ಅಂದ್ರು, ಮಾ ಅಂದ್ರೆ ಲಕ್ಷ್ಮಿ, ಆಕೆಗೆ ಧವ ಅಂದ್ರೆ ಮಾ ಅಂದ್ರೆ ಲಕ್ಷ್ಮೀದೇವಿ ಹೌದು, ಮಾ ಅಂದ್ರೆ ಜ್ಞಾನ ಹೌದು. ಧವ ಅಂದ್ರೆ ಲಕ್ಷ್ಮೀದೇವಿಯ ಮೂಲಕ ಇಡೀ ಜಗತ್ತಿಗೆ ಪೂರ್ಣ ಜ್ಞಾನ ಕೊಡತಕ್ಕಂಥವ ಅಂತ ದೇವರನ್ನು ಚಿಂತನೆ ಮಾಡಿದರೆ ನಾವು ಮಾಧವ ಅಂದಾಗ ನಮ್ಮಲ್ಲಿ ಇಲ್ಲಿ ನೋಡಿ ಒಂದೊಂದು ಒಂದೊಂದು ಬರ್ತಾ ಇರುತ್ತೆ. ಕೇಶವಾಯ ನಮಃ, ಕೇಶಾದ್ಮೇಲೆ ನಾರಾಯಣ ಅಲ್ವಾ, ಡೈರೆಕ್ಟ್ ಮಾಧವ ಬಂದ್ರಿ ಅಲ್ವಾ, ಆಚಮನ್ ಮರೆತು ಬಿಟ್ರೆ ಅಮ್ಮ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ. ಹೌದಾ, ಇಲ್ಲಿ ನೋಡಿ ಕೇಶವ ಅಂದ್ರೆ ಯಾವ ತತ್ವದಲ್ಲಿರೋ ರೂಪ? ಅವ್ಯಕ್ತ ತತ್ವ. ನಾರಾಯಣ ಮಹತ್ತತ್ವ. ಅಜನ ಪಿತ ನಾರಾಯಣ ಅವ್ಯಕ್ತ ತತ್ವ ಅಂದು ಮಹತ್ತತ್ವದಲ್ಲಿರತಕ್ಕಂಥ ಭಗವದ್ ರೂಪ. ಅಜನ ಪಿತ ಮಾಧವ ಅಹಂಕಾರ ತತ್ವದಲ್ಲಿರುವ ರೂಪ ಸರಿಯಾಗಿ ಬಂತಾ ಇಲ್ಲ? ಮಾಧವಾಯ ನಮಃ ಅಹಂಕಾರ ತತ್ವ ರೂಪ ಹೇಳ್ತಾ ಇದ್ದಾರೆ. ಮಾಧವ ಅಂದ್ರೆ ರುದ್ರಾಂತರ್ಗತ ಸ್ವಾಮಿ ಏನು ಮಾಡುತ್ತಾನೆ ಅಂದ್ರೆ ಮನಸ್ಸನ್ನ ಪೂರ್ಣ ಹದಗೊಳಿಸಿ ಅಲ್ಲಿ ವಿಶೇಷವಾದ ತನ್ನ ಚಿಂತನೆಯನ್ನು ಕೊಟ್ಟು ಪೂರ್ಣಾನುಗ್ರಹ ಮಾಡುತ್ತಾನೆ. ಅದಕ್ಕೆ ಮಾಧವ ಜ್ಞಾನ ಕೊಡುತ್ತಾನೆ, ಜ್ಞಾನದ. ಇನ್ನ ವೈಕುಂಠ, ವೈಕುಂಠ ಅಂದ್ರೆ ಕುಂಠ ಅಂದ್ರೆ ಕುಗ್ಗು, ಕುಗ್ಗು. ವಿಕುಂಠ ಅಂದರೆ ಕುಗ್ಗಿಲ್ಲದವ, ವಿಗತ ಕುಂಠ ಅಂದರೆ ನಮಗೆ ಯಾವ ರೀತಿಯಾಗಿರತಕ್ಕಂಥ ಲೋಪ ಅವನಲ್ಲಿಲ್ಲ. ಅದಕ್ಕೆ ದೇವರನ್ನ ವೈಕುಂಠ ಅಂತ ಕರೆದರು. ದೇವರನ್ನ ವೈಕುಂಠ 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 ಅಂತ ಚಿಂತನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಸಾಧನೆ ಯಾವ ರೀತಿಯಲ್ಲೂ ಕುಂಠಿತ ಆಗಲ್ಲ, ಜ್ಞಾನ ಕುಂಠಿತ ಆಗಲ್ಲ, ಭಕ್ತಿ ಕುಂಠಿತ ಆಗಲ್ಲ, ವೈರಾಗ್ಯ ಕುಂಠಿತ ಆಗಲ್ಲ. ಇಂಥ ದೊಡ್ಡ ಮಂತ್ರ ಇದು, ಭಗವದ್ ರೂಪ ನಿಂತಿದೆ ವೈಕುಂಠ ಅಂದರೆ ಆ ರೀತಿಯಲ್ಲಿ ಸಾಧನೆ ಎಂದೆಂದೂ ಕುಂಠಿತ ಆಗಲ್ಲ, ದೊಡ್ಡವರ ಅನುಗ್ರಹ ಕುಂಠಿತ ಆಗಲ್ಲ, ವಿಶೇಷವಾಗಿರತಕ್ಕಂಥ ಸಂಪತ್ತು, ಯಾವ ಸಂಪತ್ತು ಭಗವಂತನ ನೆನಪೆಂಬ ಸಂಪತ್ತು ಕುಂಠಿತ ಆಗಲ್ಲ. ಮನೆಗೆ ಬರುವ ದಾಸರಿಗೆ ಎಲ್ಲರಿಗೂ ಕೂಡ ಅನ್ನ ಹಾಕುವ ಭಾಗ್ಯ ಕುಂಠಿತ ಆಗಲ್ಲ. ಸಾಕಲ್ವಾ? ಏನೇನಿನ್ನ ಒಂದ್ ಮಾತು ಹೇಳಿದ್ರೆ, ನಮ್ಮ ಭಗವಂತ ನಮಗೆ ಪೂರ್ಣಾನುಗ್ರಹ ಮಾಡಿ ದೇವರ ಸನ್ನಿಧಾನ ಸೇರಲಿಕ್ಕೆ ಏನೇನು ಬೇಕೋ ಎಲ್ಲ ಕುಂಠಿತ ಆಗಲ್ಲ. ನಾನಾ ನೀಚ ಜನ್ಮಗಳು ಬಂದು ನಮ್ಮ ಸಾಧನೆ ಕುಂಠಿತ ಆಗಲ್ಲ, ಉತ್ತಮ ಜನ್ಮಗಳೇ ಬರ್ತಾ ಬರುತ್ತೆ. ಅದಕ್ಕೆ ವೈಕುಂಠ ಶ್ರೀಪತಿ, ದೇವರನ್ನ ಶ್ರೀಪತಿ ಶ್ರೀಪತಿ ಅಂತ ಚಿಂತನೆ ಮಾಡಬೇಕು. ಶ್ರೀಪತಿ ಅಂದ್ರೆ ಶ್ರೀ ಅಂದ್ರೆ ಏನು? ಶ್ರೀ ಅಂದ್ರೆ
ಲಕ್ಷ್ಮಿ,
ಲಕ್ಷ್ಮಿ. ಶ್ರೀ ಅಂದ್ರೆ ಕಾಂತಿ, ಶ್ರೀ ಅಂದ್ರೆ ಜ್ಞಾನ, ಶ್ರೀ ಅಂದ್ರೆ ಇಂದ್ರಿಯಗಳು, ಇದಕ್ಕೆಲ್ಲ ಪತಿ ನಿಯಾಮಕ. ಅಂದ್ರೆ ನಮ್ಮ 11 ಇಂದ್ರಿಯಗಳಲ್ಲಿರುವ ಭಗವದ್ ರೂಪದ ಹೆಸರು ಶ್ರೀಪತಿ. ಹಳೇದೆ ಹಳೇದೆ ಎಲ್ಲ ಇದೆ. ಹರಿಕಥಾಂಸಾರ ಬಂದ ತುಂಬಾ ಸಲ ಹೇಳಿದ್ದೆ, ತುಂಬಾ ಸಲ ಹೇಳಿದ್ದೆ. ಶ್ರೀ ಅಂದ್ರೆ ಇಂದ್ರಿಯಗಳು, ಅವುಗಳಿಗೆ ಪತಿ ಅಂದ್ರೆ ಶ್ರೀ ಅಂದ್ರೆ ಇಂದ್ರಿಯಗಳಿಗೆ ನಿಯಾಮಕಳಾದ ಲಕ್ಷ್ಮೀದೇವಿಗೆ ಪತಿ. ಇಂದ್ರಿಯಗಳಲ್ಲಿ ಲಕ್ಷ್ಮೀದೇವಿ ರೂಪ ಇರುತ್ತೆ, ಎಲ್ಲಾ ದೇವತೆಗಳು ಇರ್ತಾರೆ, ಅವರೆಲ್ಲರಿಗೆ ನಿಯಾಮಕವಾದ ಭಗವದ್ ರೂಪ ಶ್ರೀಪತಿ. ಸರಿ, ಆಹಾ, ನಮ್ಮ ಇಂದ್ರಿಯಗಳಿಗೆ ನಿಯಾಮಕನಾದವ ಇವ ಅಂತ ತಿಳ್ಕೊಂಡ್ರೆ ಏನು ಉಪಯೋಗ ಅಂದ್ರೆ, ಯಾವ ಇಂದ್ರಿಯಗಳು ಚೆನ್ನಾಗಿರಬೇಕಲ್ಲ? ಇಲ್ಲಿ 3 ಬೇಕು ನಮಗೆ, ಇಂದ್ರಿಯಗಳು ಇರಬೇಕು ಅಂದ್ರೆ ಇದ್ದದ್ದು ಹೋಗಬಾರದು ಅಂತ, ಇಂದ್ರಿಯಗಳು ಇರಬೇಕು. ಇದು ಚೆನ್ನಾಗಿರಬೇಕು ಅಂದ್ರೆ ವೃದ್ಧಿ ಆಗಬೇಕು. ಇವಾಗ ಇದಕ್ಕೇನು ನಾರ್ಮಲ್ ಆಗಿ ಅದು ಡಿಪ್ರೆಸ್ ಆಗ್ತಾನೆ ಆಗ್ತಾನೆ ಏನ್ ಹೇಳ್ತಾರೆ,
ಡಿಟೀರಿಯೇಟ್
ಕಮ್ಮಿ ಆಗ್ತಾನೆ ಇರುತ್ತೆ. ಕಣ್ಣಿನ ನೋಟ ಜಾಸ್ತಿ ಆಗುತ್ತೆ, ದಿನೇ ದಿನೇ ಕಮ್ಮಿ ಆಗುತ್ತೆ. ಕಿವಿ ಎಲ್ಲಾ ಇಂದ್ರಿಯಗಳ ಶಕ್ತಿ ಕಮ್ಮಿ 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 ಆಗ್ತಾ ಇರುತ್ತೆ. ಅದು ಕಮ್ಮಿ ಆಗಬಾರದು, ಜಾಸ್ತಿ ಆಗ್ಬೇಕು ಶಕ್ತಿ. ದಿನೇ ದಿನ ಓದ್ತಾ ಇದ್ರೆ ಎಷ್ಟು ಗ್ರಂಥಗಳು ಓದ್ಬೇಕೋ ಏನೋ, ಸೈಟೇ ಇಲ್ಲದಂಗಿರೋ ಓದ್ಲಿಕ್ಕೆ ಆಗುತ್ತಾ? ಅದು ಇಂಪ್ರೂವ್ ಆಗ್ತಾ ಇರಬೇಕು, ಕಮ್ಮಿ ಆಗಬಾರದು. ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗಬಾರದು, ಇನ್ನಷ್ಟು ಶಕ್ತಿ ಜಾಸ್ತಿ ಆಗಬೇಕು. ಇಂದ್ರಿಯಗಳಿಂದ ನಡೆಯುವ ವ್ಯಾಪಾರದಲ್ಲಿ ಭಗವಂತನ ಚಿಂತನೆ ನಮಗೆ, ಇಂದ್ರಿಯಗಳಲ್ಲಿ ಇರುವ ಭಗವದ್ ರೂಪದ ಚಿಂತನೆ ಅಲ್ಲಿ ಪ್ರಕಟ ಆಗುವ, ಆ ಇಂದ್ರಿಯಗಳಿಂದ ಆಗುವ ಸಕಲ ಕರ್ಮಗಳಲ್ಲಿ ಪ್ರಕಟ ಆಗುವ ಭಗವದ್ ರೂಪದ ಚಿಂತನೆ ಕುಂಠಿತ ಆಗಬಾರದು, ಚೆನ್ನಾಗಿರಬೇಕು. ಅಂತಾದ್ರೆ ಯಾರನ್ನ ನೆನೆಯಬೇಕು? ಇಂದ್ರಿಯಗಳಲ್ಲಿರುವ ದೇವರನ್ನ ನೆನೆಯಬೇಕು. ಯಾವ ಅಂಗಡಿಗೆ ಹೋದ್ರೆ ಆ ಪದಾರ್ಥ ಸಿಗುತ್ತೆ. ಹಾಗೆ ಇಂದ್ರಿಯಗಳಲ್ಲಿರುವ ದೇವರ ನೆನಪು ಮಾಡಿಕೊಂಡ್ರೆ ಇಂದ್ರಿಯಗಳು ಚೆನ್ನಾಗಿರುತ್ತೆ. ಅದಕ್ಕೆ ಶ್ರೀಪತಿ ಯಜ್ಞಭೋಕ್ತ ನೋಡಿ, ದೇವರನ್ನ ಯಜ್ಞಭೋಕ್ತ ಅಂತ ಚಿಂತನೆ ಮಾಡಿದರೆ ಯಜ್ಞವನ್ನು ಭೋಜನ ಮಾಡುವಂತವ. ಯಜ್ಞ ಮಾಡಿದ್ರೆ ತಾನೆ ಭೋಜನ ಮಾಡಬೇಕು. ಅಡಿಗೆ ಊಟ ಮಾಡುವವರು ಅಂದ್ರೆ ಅಡಿಗೆ ಮಾಡಿದ್ರೆ ತಾನೆ ಊಟ ಮಾಡುದು. ಹಾಗೆ ಯಜ್ಞ ಮಾಡಿದ್ರೆ ಭೋಕ್ತ. ಅದಕ್ಕೆ ಹೇಳ್ತಾರೆ ಶ್ರೀಪತಿ ಅಂತ ಹೇಳಿದ್ರಲ್ಲ, ಅಂದ್ರೆ ಇಂದ್ರಿಯಗಳಿಂದ ಆಗುವ ವ್ಯಾಪಾರ, ಇಂದ್ರಿಯಗಳಿಂದ ಸ್ವೀಕಾರ ಮಾಡುವ ಪದಾರ್ಥಗಳು ಅವೆಲ್ಲ ದೇವರಲ್ಲಿ ಯಜ್ಞ. ಆ ಯಜ್ಞ ಭೋಕ್ತ ಇವ ಅಂದ್ರೆ ಯಜ್ಞ ಭೋಕ್ತರು, ಆದ್ರೆ ಯಜ್ಞ ನಡೆದಿರಬೇಕಲ್ಲ. ಇಷ್ಟು ನಾಳೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ, ನೀವೆಲ್ಲ ಅಡಿಗೆವರನ್ನ ಕರೆಸರಿ, ಬಾಳೆ ಎಲೆ ತರಿಸ್ರಿ, ಪದಾರ್ಥ ತರಿಸ್ರಿ, ನಾವು ಬಂದ ಕಾಲಕ್ಕೆ ಕರೀರಿ, ಹೀಗೆ ಮಾಡ್ರಿ, ಇದೆಲ್ಲ ಸೇರಿಕೊಂಡು ಒಂದು ಮಾತು, ಏನ್ ಐಟಮ್ ಮಾಡ್ತಾ ಇದ್ದೀರಾ? ಹ, ನನಗಿಷ್ಟ ಬಂದೆ, ಮುಗಿದೋಯ್ತು ಅದರಲ್ಲಿ, ಅದು ನನಗಿಷ್ಟ ಬಂದೆ ಅಂದ್ರೆ ನಾಳೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹ ನಾ ಬರ್ತಾ ಇದ್ದೀನಿ, ತಕ್ಕಂತ ಅಡಿಗೆ ಮಾಡಿಸ್ರಿ, ಅಡಿಗೆ ತಕ್ಕಂತ ಅಡಿಗೆವನ್ನ ಕರೆಸ್ರಿ, ಎಲ್ಲ ಮಾಡ್ರಿ, ಊಟಕ್ಕೆ ಹಾಕ್ರಿ, ತಾಂಬೂಲ ಕೊಡ್ರಿ, ನಮ್ಮನ್ನ ಕಳಿಸಿಕೊಡ್ರಿ, ಇಷ್ಟೆಲ್ಲ ಬಂದದ್ರು ಒಂದು ಮಾತಲ್ಲಿ. ಹೌದಾ? ಅದೇ ಯಜ್ಞ ಭೋಕ್ತ ಅಂದ್ರೆ, ಸ್ವಾಮಿ ನೀನೇ ನನ್ನ ಇಂದ್ರಿಯಗಳಲ್ಲಿ ನಿಂತು ಇಂದ್ರಿಯಾಭಿಮಾನಿಗಳ ಮೂಲಕ ಯಜ್ಞ ಮಾಡಿಸ್ತಾನೆ ಇದೀಯ. ಇವಾಗ ಹೊಸದಾಗಿ ಮಾಡಬೇಕಾಗಿಲ್ಲ, ಅವರನ್ನು ಯಜ್ಞ ಮಾಡಿಸುವಾಗ ನನಗೆ ನೆನಪು ಕೊಡು, ಯಜ್ಞ ಪೂರ್ಣ ಆದಾಗ ನಿನ್ನ ನೆನಪು ಕೊಡು, ಯಜ್ಞ ನಿನ್ನ ಕೃಷ್ಣಾರ್ಪಣ ಬಿಡುವಂತೆ ಮಾಡು, ಇಡೀ ಯಜ್ಞದ ನೆನಪು ನನಗೆ ಕೊಡು ಹರಿಯೇ. ನೀನೇ ಯಜ್ಞಕರ್ತ, ಯಜ್ಞಕಾರಯಿತ, ಯಜ್ಞವನ್ನ ಮಾಡುವವ, ಮಾಡಿಸುವವ, ಅಳ ಫಲವನ್ನ ಉಣ್ಣುವವ ಎಂಬ ಎಚ್ಚರ ಪೂರ್ವಕ ನನ್ನೊಳಗಿರುವ ತತ್ವಾಭಿಮಾನಿಗಳಿಂದ ಈ ಬದುಕೆಂಬ ಯಜ್ಞವನ್ನ ನಡೆಸಿ, ಇದು ಬದುಕೆಂಬುದು ದೊಡ್ಡ ಯಜ್ಞ ಎಂಬ ಎಚ್ಚರ ಸದಾ ಕೊಡು ಹರಿಯೇ ಎಂಬ ಪ್ರಾರ್ಥನೆ. ಯಜ್ಞ ಭೋಕ್ತ ಅವಾಗ ಹೇಳ್ತಾನೆ ಭಗವಂತ, ಯಜ್ಞದಲ್ಲಿ ಭೋಕ್ತರು ಅಂದ್ರೆ ಯಜ್ಞ ಮಾಡುವ ಕಾಲಕ್ಕೆ ಯಾವ ರೂಪವನ್ನ ನೆನೆದು ಯಜ್ಞ ಮಾಡ್ತೀಯ? ನಾನು ತುಂಬಾ ರೂಪಗಳಿವೆ ಅಲ್ಲ, ಯಜ್ಞ ಮಾಡುವ ಕಾಲಕ್ಕೆ ಯಾವ ರೂಪ ನೆನೆಯಬೇಕು ಅಂದ್ರೆ, ಅವಾಗ ಹೇಳುತ್ತಾರೆ ಈ ಶ್ರೀಪತಿ ಅಂತ ಕರೆದಿಯಲ್ಲಪ್ಪ, ಆ ಇಂದ್ರಿಯಗಳಿಗೆ ಇಂದ್ರಿಯಗಳೆಲ್ಲ ಆಕ್ಟಿವೇಟ್ ಆಗಿರೋದು ಯಾವಾಗ? ಎಚ್ಚರ ಕಾಲದಲ್ಲಿ. ಎಚ್ಚರ ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಆಕ್ಟಿವೇಟ್ ಆಗಿರುತ್ತೆ. ಸ್ವಪ್ನ ಕಾಲದಲ್ಲೂ ಅಲ್ಲ, ಸುಷುಪ್ತಿಯಲ್ಲೂ ಅಲ್ಲ. ಎಚ್ಚರ ಕಾಲದ ನಿಯಾಮಕ ಯಾರು?
ವಿಶ್ವ.
ಅದೇ ಹೇಳುತ್ತಾರೆ ಹರಿಕಥಾಮೃತಸಾರದಲ್ಲಿ, ವಿಶ್ವನೇ ಇಂದ್ರಿಯಗಳಿಗೆ ಪ್ರೇರಕನಾಗಿ ನಡೆಸ್ತಾ ಇದ್ದಾನೆ. ಅಂದರೆ ಈ ಯಜ್ಞ ಭೋಕ್ತೃ ಯಾವ ರೂಪ ಅಂದ್ರೆ ವಿಶ್ವ, ವಿಶ್ವಂಭರ ಅವನು ನಿಂತಿದ್ದಾನೆ. ಅದಕ್ಕೆ ಹೇಳುತ್ತಾರೆ ಯಜ್ಞ ಭೋಕ್ತ ವಿಶ್ವ. ಏನು ಇಲ್ಲದಿದ್ರೆ ನಾವು ಏನಂದ್ಕೋಬೇಕು? ವಿಜಯರಾಯರ ಶಬ್ದಗಳನ್ನ, ದೇವರದೆಲ್ಲ ಸಾವಿರಾರು ಶಬ್ದಗಳಿವೆ, ಸುಮ್ಮನೆ ಒಂದು ಪಟ್ಟಿ ಹಾಕಿದ್ರಿಲ್ಲಿ ಅಂತ ತಿಳ್ಕೋಬೇಕಾ? ಅಥವಾ ಆ ಶಬ್ದ ಇದು ಮುಂದೆ ಹಾಕ್ಬೋದಲ್ಲ, ಅದು ಹಿಂದೆ ಹಾಕ್ಬೋದಲ್ಲ, ಇದು ಮಾಡ್ಬೋದಲ್ಲ, ಅದು ಮಾಡ್ಬೋದಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾವುದು ಗೊತ್ತಿಲ್ವ? ಸುಮ್ಮನೆ ಶಬ್ದದ ರಾಶಿ ತಂದು ಹಾಕಿದ್ರು, ಯಾವ್ದು ಎಲ್ಲೆಲ್ಲಿ ಬೇಕಾದ್ರೆ ನಾವು ತಂದು ಹಾಕ್ತೇವಲ್ಲ ಮನೆಯಲ್ಲಿ. ಯಾವಾಗ ಒಂದು ವಾರ ದಿವಸ ತಿರುಗಿ 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 ಬಂದು ಎಲ್ಲ ಆಗಿ ಸುಸ್ತಾಗಿ ಇಳಿದು ಕೂಡಲೇ ತಂದು ಬಿಸಾಡಿ ಏನು ಸೂಟ್ ಕೇಸ್ ಎಲ್ಲ ಬಿದ್ಬಿಡ್ತೀವಲ್ಲ, ಆ ತರ ಅವ್ರು ಎಲ್ಲಾ ಶಬ್ದಗಳು ಬಿಸಾಡಿ ಒಂದು ಪುಸ್ತಕ ಮಾಡಿದ್ರೆ ಅಂದ್ರೆ ಇಲ್ಲ ಅಂತಾರೆ. ಒಂದೊಂದು ಶಬ್ದ ಕೂಡಿಸಿದ್ದು ಕೂಡಿಸಿದ್ದು ಕೂಡಿಸಿದ್ದು. ಅದಕ್ಕೆ ಹೇಳ್ತಾರೆ ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ ಅಂತಾರೆ ಅಲ್ವಾ. ಗುಣಚಿಂತನೆ ಖುಷಿ ಬಂದಂತೆ ಮಾಡಬೇಕಾ? ಇಲ್ಲ, ಯಾವುದು ಬೇಕೋ ತಿಳ್ಕೊಂಡು ಮಾಡಬೇಕು. ಅದರಲ್ಲೂ ಕೂಡ ಯಾವುದಾದ ಮೇಲೆ ಯಾವುದು ಬಂದ್ರೆ ಚೆನ್ನಾಗಿರುತ್ತೋ ತಿಳ್ಕೊಂಡು ಮಾಡಬೇಕು. ಇವಾಗ ಚತುರ್ದಶಿ ಅರಣ್ಯಕಾಚಾರ ಗ್ರಂಥ ನನಗೆ ತಂದಿರ, ನಿಮ್ಗೆ ಬಹಳ ಇಷ್ಟ ಆಯ್ತು, ನನ್ನ ತಿಳ್ಕೊಂಬಂದ್ರೆ ನಾನು ನೋಡಿದೆ ಏನಿದೆ ಇದರಲ್ಲಿ ಚತುರ್ದಶಿ? ಎಲ್ಲ ಉಪನಿಷತ್ತಲ್ಲಿ ಹೇಳಿದ್ದೇ ಬಂದಿದೆ. ಇನ್ನೊಂದು ಗೊತ್ತಾ ನಿಮಗೆ, ಎಲ್ಲ ಉಪನಿಷತ್ತಲ್ಲಿ ಇಲ್ಲಿಗಿಂತ ಜಾಸ್ತಿ ಹೇಳಿದ್ದಾರೆ ಗೊತ್ತಾ? ಒಂದೊಂದರಲ್ಲೂ ಏನೇನು ಉಪಾಸನೆಯಲ್ಲಿ ಹೇಳಿದ್ದಾರೆ, ಆ ಒಂದು ಉಪಾಸನೆ ತಗೊಂಡ್ರೆ ವಿಚಿತ್ರವಾಗಿ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಉಪನಿಷತ್ತಲ್ಲಿ ಹೇಳಿದ್ದೆ ಚೂರು ಹೇಳಿದ್ದಾರೆ. ಇದೇ ಚತುರ್ದಶಿ ಯಾಕಪ್ಪ ಅಂತ ಹೆಚ್ಚಳಿಕೆ ಏನಿದ್ರೆ ಅಂತ ನಿಮಗೆ ಬಂದರೆ ಪ್ರಶ್ನೆ ಬಂದರೆ ಉತ್ತರ ಇಷ್ಟೇ. ಅವರು ಹೊರಟದ್ದು ಇಬ್ಬರ ದೃಷ್ಟಿಯಿಂದ, ಏನೂ ಗೊತ್ತಿಲ್ಲದವರಿಗೆ ಎಲ್ಲ ಗೊತ್ತಿದ್ದವರಿಗೆ ಅಂತ. ಒಬ್ರು ಏನು ಗೊತ್ತಿಲ್ಲ ಅವ್ರಿಗೆ ಮಿನಿಮಮ್ ಆದರೂ ಪರಿಚಯ ಮಾಡಿಕೊಡಬೇಕು ಅಂತ. ಇವ ನಾವೇನ್ ಮಾಡ್ತೀವಿ, ನನ್ನಂಥವ್ರು ಉಪನಿಷತ್ತಲ್ಲಿ ಬೇಕಾದಷ್ಟಿದೆ, ನಿಮ್ಗೆ ಹೇಳಲಿಕ್ಕೆ ಬಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅವೆಲ್ಲ, ನಿಮ್ಗೆ ಅರ್ಥ ಆಗತ್ತಾ? ಆಗಲ್ಲ, ಸಾರಿ ಅಂದ್ಬಿಡ್ತೀವಿ. ನಿಮ್ ಪರಿಸ್ಥಿತಿ ಏನು? ಉಪನಿಷತ್ತು ಹೊರಟದ್ದೇ ಯಾಕೆ? ದೇವರ ಗುರುತು ಎಲ್ಲರಿಗೂ ತಿಳಿಸಿಕೊಳ್ಳಿಕ್ಕೆ. ನಾನ್ ತಿಳ್ಕೊಂಡೆ, ನಿಮ್ ಹೇಳಲಿಕ್ಕೆ ಬಂದಾಗ ಅಯ್ಯೋ ನಿಮ್ಗೆ ಅರ್ಥ ಆಗಲ್ಲ, ಏನ್ ಮಾಡ್ಲಿ, ಏನ್ ರಾಮ್ ರಾಮ್ ಅಂದ್ಕೊಳ್ಳಿ ಸಾಕು. ಅವಾಗ ಬಂದ್ರು ಇವರು, ನಿಮಗೆ ನಾನು ಅರ್ಥ ಮಾಡಿಸ್ತೇನೆ ಬನ್ನಿ ಅಂತ ತೆಕ್ಕೊಟ್ರು. ಅದರಾಗ ಅದರಲ್ಲಿ ನನ್ನಂಥವ್ರು ಬಂದ್ರು, ಅಷ್ಟವಲ್ರಿ ಏನ್ ಹೇಳ್ತೀರಾ ಅಂದ್ರೆ, ಅಪ್ಪ ತಿಳ್ಕೊಂಡಿದ್ದೀರಲ್ಲ, ಈಗ ತಿಳ್ಕೊಂಡಿದ್ದೀರಲ್ಲ, ಅಷ್ಟರಲ್ಲಿ ಯಾವ ಉಪಾಸನೆ ಹತ್ತು ಉಪನಿಷತ್ತಿನಲ್ಲಿ ರಾಶಿ ರಾಶಿ ಹಾಕಿದ್ದಾರೆ ಉಪಾಸನೆಗಳು, ಎಷ್ಟು ಮಾಡ್ತೀಯ ನೀನು? ಅದೇ ನಮ್ಮ ಪ್ರಶ್ನೆ ಆಗಿದೆ, ಎಲ್ಲ ತಿಳ್ಕೊಂಡಿದ್ದೇನೆ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂತ ಕ್ವಶ್ಚನ್ ಮಾರ್ಕ್ ಅಂತ. ಅಷ್ಟೇ ಅಲ್ಲ, ಯಾವುದು ಮೊದಲು ಮಾಡಲಿ ಯಾವುದು ನಂತರ ಮಾಡಲಿ ಎಂಬುದು ಗೊತ್ತಿಲ್ಲ. ಉಪನಿಷತ್ತು ಎಲ್ಲ ಕೂಡ ಅದು ಹೇಳಿ ಹೊರಟಿಲ್ಲ, ಹೀಗ್ 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 ಹೇಳ್ತಾ ಹೋಗಿದೆ. ಅದ್ ಯಾಕೆ ಹೇಳಿಲ್ಲ ಉಪನಿಷತ್ತಲ್ಲಿ? ನಿಮ್ ಗುರುಳು ಹಾಕಿರೋದು, ಹೋಗಲ್ಲಿ ಕೇಳ್ಕೊ ಅಂತ. ಹೌದಾ? ಅಂತಹ ಕಾಲಕ್ಕಯ್ಯೋ ನನಗೆ ಎಲ್ಲ ಉಪನಿಷತ್ತುಗಳೆಲ್ಲ ಗೊತ್ತಾಯಿತು, ಎಲ್ಲ ತಿಳ್ಕೊಂಡೆ, ಮಾಡ್ಲಿಕ್ಕೆ ಹೋದಾಗ ಯಾವುದು ಮೊದಲು ಮಾಡಲಿ ಯಾವುದು ನಂತರ ಮಾಡಲಿ ಗೊತ್ತಿಲ್ಲ. ಅಲ್ಲ, ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ಎಲ್ಲ ನೆನಪಾಗ್ತಾ ಇಲ್ಲ, ತಿಳ್ಕೊಂಡದ್ದೇನೋ ಸತ್ಯ ಅದೆಲ್ಲ ನೆನಪಾಗ್ತಾ ಇಲ್ಲ, ಹಾರಿ ಹೋಗ್ತಾ ಇದೆ. ಆವಾಗ ಬಂದ್ರು ಅರಣ್ಯಕಾಚಾರ್ಯರು, ಇಷ್ಟು ಉಪನಿಷತ್ತಿನ ಎಲ್ಲಾ ಉಪಾಸನೆಗಳಲ್ಲಿ ಯಾವುದು ಮಿನಿಮಮ್ ಅಂಡ್ ಕಂಪಲ್ಸರಿ, 14 ಹೆಕ್ಕಿದ್ರು. ಅದು ಹೆಕ್ಕಬೇಕಾದ್ರೆ ಎಷ್ಟು ಆಳವಾದ ಪರಿಚಯ, ಎಷ್ಟು ವರ್ಷಗಳ ಸಾಧನೆ ಪರಾಕಾಷ್ಠ ಆಗಿರಬೇಕು ಅವರಿಗೆ. ಅದು ಅರಣ್ಯಕಾಚಾರ್ಯರ ಪರಿಚಯ. ಅದು ತೆಗೆದರು, ತೆಗೆದು ಎಷ್ಟು ಮಿನಿಮಮ್ ಅದರಲ್ಲಿ ಮಾಡಿದರೆ ಮಿಕ್ಕದ್ದೆಲ್ಲ ತಾನಾಗಿ ಬಂದು ಬಿಡುತ್ತೋ, ಮಿಕ್ಕದ್ದೆಲ್ಲ ತಾನಾಗಿ ಬಂದ್ಬಿಡುತ್ತೋ ಅಂತ ಟೆಕ್ನಿಕ್ಸ್ ಅಲ್ಲ ಅದರಲ್ಲೆಲ್ಲ ಇಟ್ಟು, ಅದರ ಜೊತೆಗೆ ಯಾರು ಇದನ್ನು ಮುಟ್ಟುತ್ತಾರೋ ಅವರಿಗೆ ಪೂರ್ಣಾನುಗ್ರಹ ಆಗಲಿ ಹರಿಯೇ ಅಂತ ಹರಸಿ ಮತ್ತು ಇಟ್ಟಿದ್ದಾರೆ. ಅದರಿಂದ ಏನಾಯಿತು ನೋಡಿ, ಆ ಉಪನಿಷತ್ತು ಇದೆ ಅಂತ ಗೊತ್ತು, ಆದರೆ ನಿಮ್ ಕೈ ಸೇರಿತ್ತಾ? ನಿಮ್ ಕೈಗೆ ಎಟಕ್ತಾ ಇದೆಯಾ? ಕನ್ನಡದಲ್ಲಿ ಆ ಅರ್ಥ ಚಿಂತನೆ ಮಾಡುತ್ತಾ ನಿತ್ಯ ಸಂತೋಷದಿಂದ ಅನುಷ್ಠಾನ ಮಾಡ್ತಾ ಇದ್ದೀರಾ? ಇಷ್ಟು ಕಾಲ ಇತ್ತು ಉಪನಿಷತ್ತು, ನಿಮ್ ಕೈ ಸಿಕ್ಕಿತ್ತಾ? ಇದ್ದಿಲ್ಲ. ನಾವು ಉಪನಿಷತ್ತಿನಲ್ಲಿ ದೊಡ್ಡ ಉಪನಿಷತ್ತು ತೆಕ್ಕೊಂಡು ತಟ 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 ಹೇಳ್ತಾ ಇರೋ ನಿದ್ದೆ ಬರ್ತಾ ಇತ್ತು. ಅಲ್ಲಿ ಪರಿಮಾರಿ ಬಂದಿದ್ದೀರ, ಎಲ್ಲ ಪಂಡಿತರಿಂದ ಬೃಹದಾರಣ್ಯಕ ಉಪನಿಷತ್ತಿನ ಅದ್ಭುತ ಉಪನ್ಯಾಸ ನಡೆಯಿತು, ಚೆನ್ನಾಗಿತ್ತು. ಯಾರಿಲ್ಲ ಅಂದ್ರು? ಮಾಮೂಲು ಜನ ಗೆಟಕ್ತಾ? ನಿದ್ದೆ ಮಾಡಿದ್ರೆಲ್ಲರೂ ಎಲ್ಲ ಕೇಳಿದ್ರು, ಚೆನ್ನಾಗಿದೆ 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 ಚೆನ್ನಾಗಿದೆ. ಅವತ್ತು ಮತ್ತೆ ಕೂತು ಏನು ಬಂತು ನಿಮ್ ಕೈಗೆ? ಏನಿಲ್ಲ. ಅವಾಗ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಿದ್ರೆ ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಅನುಷ್ಠಾನ ಮಾಡಿ ಕಣ್ಣಿನಲ್ಲಿ ಗೋವತ್ಸ ಚಿಂತನೆ ಹೀಗ್ ಮಾಡಬೇಕಯ್ಯ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೇಳಿದ್ದಿಷ್ಟು. ಅದನ್ನ ಅರಣ್ಯಕಾಚಾರ್ಯರು ಈ ಜಿಸ್ಟ್ ಹೀಗೆ ಕೊಟ್ಟಿದ್ದಾರೆ, ಇದು ಜಿಸ್ಟ್ ಹೇಳಿದ್ದು ಇಷ್ಟು, ಅದರ ಜಿಸ್ಟ್ ಇದನ್ನ ಅನುಷ್ಠಾನ ಮಾಡಬೇಕು ಹೀಗೆ ಅಂದಾಗ ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ ಎಲ್ಲರೂ ಬಂದು ಹೇಳಿದ್ದಿಷ್ಟೇ, ನಾವಿವತ್ತು ಅನುಷ್ಠಾನಕ್ಕಿಟ್ಟುವು ಅಂತ. ಅದು ಅರಣ್ಯಕಾಚಾರ್ಯರು ಕೊಟ್ಟಂತಹ ಗ್ರಂಥದ ಪರಿಚಯ. ಅಷ್ಟು ಉಪಕಾರ ಮಾಡಿದರಲ್ಲ ಮಹಾನುಭಾವರು, ಅದನ್ನು ನೆನಪಿದೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಅದು ವಿಜಯದಾಸರು ಇಲ್ಲಿ ಮಾಡುತ್ತಾ ಇದ್ದಾರೆ. ಅದ್ಭುತವಾಗಿ ಇಡೀ ಶಾಸ್ತ್ರದಲ್ಲಿ ಅವರ ಮುಂದೆ ವೇದವ್ಯಾಸರು ಎಲ್ಲರೂ ಬಂದರಂತೆ. ಹೇಳುತ್ತಾರೆ ಸ್ವಪ್ನದಲ್ಲಿ ಬಂದು, ಅಯ್ಯ ಶಾಸ್ತ್ರವೆಲ್ಲ ಬಿಚ್ಚಿಟ್ಟಿದ್ದೀವಿ, ಯಾರ ಕೈಗೆ ಸೇರ್ತಾ ಇಲ್ಲ, ಎಲ್ಲರೂ ಬಾಯಿ ತೆಕೊಂಡು ಕೂತಿದ್ದಾರೆ, ಅನುಷ್ಠಾನಕ್ಕಿಲ್ಲ, ಅವರ ಅನುಷ್ಠಾನಕ್ಕಾಗುವಂತೆ ಕನ್ನಡದಲ್ಲಿ ಕೊಟ್ಟು ಬಾ ಅಂತ ಕಳಿಸಿದ್ರು. ಅದಕ್ಕೆ ಬಂದ್ರವರು ಬಂದು ಇಡೀ ಶಾಸ್ತ್ರದ ರಹಸ್ಯಗಳೆಲ್ಲ ತೆಗೆದಿಟ್ರು. ಮತ್ತು ಪ್ರಶ್ನೆ ಬರುತ್ತೆ, ಶಾಸ್ತ್ರ ರಹಸ್ಯ ತೆಗೆದಿಟ್ರು, ಇವೆಲ್ಲ ಬಚ್ಚಿಟ್ರಲ್ಲಿ ಒಳಗಿಟ್ಟು ಹೇಳಿದ್ರು, ಇವಾಗ ಇದರಲ್ಲಿ ಏನೇನು ಏನೇನೇನೇನು ಇದೆ ಎಂಬುದು ಅವರಿಗೆ ಗೊತ್ತಾ ನಮ್ಗೆ ಗೊತ್ತಾಗತ್ತ? ಅವರಿಗೆ ಗೊತ್ತು, ಬರೆದವರಿಗೆ ಬರೆದಿಟ್ಟು ಹೋಗ್ಬಿಟ್ರು. ಮತ್ತೆ ಇಲ್ಲಿದ್ದವರಿಗೆ ಅವ್ರು ಹೇಳಲ್ಲ, ಹೇಳಲಿಕ್ಕೆ ಅವರಿಲ್ಲ. ಇದು ಮುಟ್ಟಿದ್ರೆ ಮತ್ತೂ ಸೇಮ್ ರಿಪೀಟ್ ಆಯ್ತಲ್ಲ ಅಂದ್ರೆ ಅವಾಗ ಹೇಳಿದ್ರು, ಇದು ಓದ್ತಾ ಹೋಗ್ತಾ ಇದ್ರೆ ಸಾಕು, ನಿಮ್ಮೊಳಗೆ ತೂರಿ ನಾನೇ ಅರ್ಥ ಮಾಡಿಸ್ತೇನೆ ಅಂತ ವಿಜಯರಾಯ ಹೇಳಿಕ್ಕೆ ಶುರು ಮಾಡ್ತಾರ. ಅರ್ಥ ಆಯಾ ಕಾಲದಲ್ಲಿ ನಮ್ಮಲ್ಲಿ ತೋರಿ ನೋಡು 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 ಅಂತ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಅದು ದೊಡ್ಡವರ ಗತ್ತು. ಹೇಳ್ತಾರೆ ಯಜ್ಞಭುಕ್ತ ವಿಶ್ವ ವೆಂಕಟೇಶ ಅವಾಗ ಹೇಳ್ತಾರೆ, ಅಲ್ಲ ಎಚ್ಚರ ಕಾಲದಲ್ಲಿ ಯಜ್ಞ ನಡೀತಪ್ಪ, ಯಾರಿಲ್ಲ ಅಂದ್ರು ವಿಶ್ವನಿಗೆ ಕೊಡೋಣ. ಸ್ವಪ್ನ ಕಾಲದಲ್ಲೂ ಆಯ್ತಲ್ಲ, ಸ್ವಪ್ನ ಕಾಲದಲ್ಲೂ ಕೂಡ ಮನಸ್ಸು ಎಚ್ಚರವೇ, ಮನಸ್ಸೆಚ್ಚರ ಇದೆ ಆ ಸ್ವಪ್ನ ಕಾಲದಲ್ಲಿ. ಅಂಥ ಕಾಲಕ್ಕೆ ಯಾರಿಗೆ ಕೊಡಬೇಕು ಆ ಯಜ್ಞವನ್ನ? ತೈಜಸನಿಗೆ ಕೊಡಬೇಕಲ್ಲ, ಹೇಳಿಲ್ಲಲ್ಲ ಅಂದ್ರೆ ಆ ವಿಶ್ವ ಸ್ವಪ್ನ ಕಾಲದಲ್ಲಿ ಎಲ್ಲಿಗೆ ಬರ್ತಾನೆ? ಕಂಠಕ್ಕೆ ಬರ್ತಾನೆ. ಬಂದೇನು ಮಾಡುತ್ತಾನೆ? ತೈಜಸನಲ್ಲಿ ಸೇರುತ್ತಾನೆ. ಹೌದಾ? ಸೇರಿ ಆ ವ್ಯಾಪಾರ ಮಾಡಿಸ್ತಾನೆ. ಆ ಕಾಲಕ್ಕೆ ನಮಗೆ ಕೃಷ್ಣಾರ್ಪಣೆ ಬಿಡ್ಲಿಕ್ಕಾಗತ್ತಾ? ಆಗಲ್ಲ. ಆದ ಮೇಲೆ ಸುಶ್ರುತಿಗೆ ಬರ್ತಾನೆ, ಅಲ್ಲಿ ಪ್ರಾಜ್ಞನಲ್ಲಿ ವಿಶ್ವ ಸೇರುತ್ತಾನೆ, ಸೇರಿ ಸುಖ ಕೊಡುತ್ತಾನೆ. ಆದ್ರೆ ಅವಾಗ ನಮ್ಗೆ ಕೃಷ್ಣಾರ್ಪಣೆ ಬಿಡ್ಲಿಕ್ಕಾಗತ್ತಾ? ಆಗಲ್ಲ. ಯಾವಾಗ ಬಿಡೋದು? ಎಚ್ಚರ ಆದ ಕಾಲಕ್ಕೆ. ಬರೋದು ಯಾರು? ವಿಶ್ವ. ಅಂದ್ರೆ ಪ್ರಾಜ್ಞಾತ್ಮಕ ತೈಜಸಾತ್ಮಕ ವಿಶ್ವನಿಗೆ ಕೊಡಿ ಇಷ್ಟು. ವಿಶ್ವ ಯಜ್ಞ ಭಕ್ತ ವೆಂಕಟೇಶ. ಯಾರವ ವಿಶ್ವ? ವೆಂಕಟೇಶ. ಈ ಚಿಂತನೆ ಮಾಡಿದರೆ ಸಾಕು, ಸಕಲ ಪಾಪಗಳನ್ನು ಕತ್ತರಿಸಿ ಹಾಕುವ ಮೂರ್ತಿಯೇ ವೆಂಕಟೇಶ ಅಂತ ಹೇಳಿದ್ರು. ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ನೋಡೋಣ, ನಾಳೆ ಎಷ್ಟು ಗಂಟೆಗೆ ನೋಡೋಣ? ಇದೇ ಹೊತ್ತಿಗಲ್ವ? ನಾರಾಯಣ ಕೃಷ್ಣ ವಾಸುದೇವ ಶ್ರೀಹರಿ.